debe haberle abierto. ¿Tú también?
De verdad,
¿por qué? ¿Limitation ni qué estaba? ¿Quién? ¿A dónde entra el lector? ಅವನು ಎಷ್ಟು ಪರಿಮಾಣದಲ್ಲಿ ಇರ್ತಾವೋ ಅಷ್ಟು ಪರಿಮಾಣದಲ್ಲಿ ಇರಬೇಕು ಅಂತಿಲ್ಲ. ಅವನು ಎಷ್ಟು ವಿಸ್ತಾರವಾಗಿ ಒಂದು ರೂಪದಿಂದ ಇದ್ರೆ ಅಷ್ಟೇ ದೊಡ್ಡ ರೂಪ ಆಗಿ ತಗೊಂಡಿರಬೇಕು. ಅಷ್ಟು ವಿಸ್ತಾರವಾಗಿ ಎಲ್ಲ ಕಡೆ ಆ ತೆಗಿದ್ದ ಕಡೆ ಇದ್ರೆ ಸಾಕು. ಏಕ ದೇಶ ಒಂದು ಇನ್ನ ಮುಂದೆ ಹೇಳುತ್ತಾರೆ. ತತ್ವಗಳ ಸೃಷ್ಟಿ, ತತ್ವಾಭಿಮಾನಿಗಳ ಸೃಷ್ಟಿ, ಆ ತತ್ವಾಭಿಮಾನಿಗಳಿಗೆ ದೇಹಗಳ ಸೃಷ್ಟಿ, ನಂತರ ಆ ತತ್ವಾಭಿಮಾನಿಗಳನ್ನು ಬ್ರಹ್ಮಾಂಡ ಕಟ್ಟಿ ಅಂತ ಹೇಳಿದ ಕೂಡಲೇ ಅವರಂದರು, ಅಯ್ಯ ನಮಗೆ ಬ್ರಹ್ಮಾಂಡ ಕಟ್ಟಲಿಕ್ಕೆ ತಾಕತ್ತಿಲ್ಲ ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಪುರುಷನಾಮಕನಾಗಿ ಬಂದು ತತ್ವಗಳಲ್ಲಿ ತತ್ವಾಭಿಮಾನಿಗಳಲ್ಲಿ ಪ್ರವೇಶ ಮಾಡಿ ಅವರ ಮೂಲಕ ಬ್ರಹ್ಮಾಂಡ ಕಟ್ಟಿಸಿದ. ಬ್ರಹ್ಮಾಂಡದಲ್ಲಿ ವಿಶೇಷವಾಗಿ ಸಾವಿರ ವರ್ಷಗಳ ಕಾಲ ಹೇಳುತ್ತಾ ಇದ್ದಾರೆ. ಶೇಷವಾಗಿ ಪರ್ಯಂಕೆ ಶಯಾನ ಶೇಷ ಪರ್ಯಂಕದಲ್ಲಿ ಮಲಕೊಂಡಿದ್ದು, ತದನಂತರ ತನ್ನ ನಾಭಿಯಿಂದ ಕಮಲವನ್ನು ಹೊರಹಾಕಿದ. ಆ ನಾಭಿಯಿಂದ ಬಂದ ಕಮಲದಿಂದ ಬಂದವರೇ ಬ್ರಹ್ಮದೇವರು. ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಹೇಳ್ತಾ ಇದ್ದಾರೆ. ಇಲ್ಲಿ ಪುನಃ ಹೇಳ್ತಾ ಇದ್ದಾರೆ, ಜಗತ್ತಿನ ಸೃಷ್ಟಿ ಹೇಗಾಯಿತು, ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳ ಸೃಷ್ಟಿ ಇವೆಲ್ಲ ಹೇಗಾಯಿತು ಅಂದರೆ ಹೇಳ್ತಾ ಇದ್ದಾರೆ, ಮೂರು ಭೂತಗಳಿಂದ ತಯಾರಾಗಿ ತ್ರಿವೃತ್ಕರಣ, ಪೃಥ್ವಿ ಅಪ್ಪು ತೇಜಸ್. ವಾಯು ಆಕಾಶಗಳು ಬೆರತೆ ಇರುತ್ತೆ, ಆದರೆ ಮಾಡಲಿಕ್ಕೆ ಪದಾರ್ಥ ಮಾಡಲಿಕ್ಕೆ ಸಿಗೋದು ಯಾವುದು? ಭೂಮಿ, ನೀರು, ಅಗ್ನಿ, ಹೌದಾ? ಈ ಮೂರನ್ನೇ ಬೆರೆಸಿ 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 ಎಲ್ಲ ತಯಾರು ಮಾಡಿದೆ. ಅದಕ್ಕೆ ಹೇಳುತ್ತಾ ಇದ್ದಾರೆ, ತೇಜೋ ಜಲ ಪೃಥಿವ್ಯಾಖ್ಯಂ ಭೂತತ್ರಯಂ. ಅದಕ್ಕೆ ಅಭಿಮಾನಿಗಳು ಯಾರು? ಶ್ರೀ ಪ್ರಾಣ ರುದ್ರರು ಉತ್ತಮ ಅಭಿಮಾನಿಗಳು, ಇಂದ್ರಾದಿಗಳು ಮಧ್ಯಮ ಅಭಿಮಾನಿಗಳು, ಅಗ್ನಿ ವರುಣ ಪೃಥಿವಿ ಅವರು ಅಗಮಾಭಿಮಾನಿಗಳು ಅಂತ. ಆ ಮೂರರೊಳಗೆ ಈ ಮೂರು ಮೂರು ಜನ, ಉತ್ತಮಾಭಿಮಾನಿಗಳು ಮೂರು ಜನ, ಮಧ್ಯಮಾಭಿಮಾನಿಗಳು ಮೂರು ಜನ, ಅಗಮಾಭಿಮಾನಿಗಳು ಮೂರು ಜನ, ಎಲ್ಲರನ್ನು ಆ ಮೂರು ಭೂತಗಳಲ್ಲಿ ಪ್ರವೇಶ ಮಾಡಿಸಿ ಅವರ ಮೂಲಕ ಜಗತ್ತಿನಲ್ಲಿ ಎಲ್ಲ ಶರೀರಗಳ ನಿರ್ಮಾಣ ಮಾಡಿದ. ಅದು ಹೇಗೆ ತ್ರಿವೃತ್ಕರಣ ಅಂತಾರಲ್ಲ, ಅದನ್ನು ಹೇಗೆ ಮಾಡಿದ ಅಂತ ಹೇಳುತ್ತಾರೆ. ಸತ್ವ ಇದು ಪೃಥಿವಿ ಅಪ್ಪು ತೇಜಸ್, ಅಲ್ಲಿ ಶ್ರೀ ಪ್ರಾಣ ರುದ್ರರು. ರುದ್ರರು ಶ್ರೀ ಪ್ರಾಣ ರುದ್ರರು ಅಂದರೆ ಎಲ್ಲೆಲ್ಲಿ ಯಾರ್ಯಾರು ಎಲ್ಲವನ್ನ ತಿಳಿಸಿಕೊಡ್ತಾ ಇದ್ದಾರೆ. ತೇಜೋ ಜಲ ಪೃಥಿವಿ, ತೇಜೋ ತೇಜಸ್ಸಿನಲ್ಲಿ ಶ್ರೀ, ಜಲದಲ್ಲಿ ಪ್ರಾಣ, ಪೃಥಿವಿಯಲ್ಲಿ ರುದ್ರ. ಶ್ರೀ ಪ್ರಾಣ ರುದ್ರರು ಆ ಮೂವರನ್ನ ಈ ಮೂರರಲ್ಲಿ ಪ್ರವೇಶ ಮಾಡಿಸಿದ, ಈ ಮೂರನ್ನು ಒಟ್ಟು ಮಾಡಿದ, ಮೂರನ್ನು ಒಟ್ಟು ಮಾಡಿದ. ಮೊದಲೇನಿತ್ತು? ಜಡಾಂಶಗಳು ಮೂರಿತ್ತು, ಪೃಥ್ವಿ ತೇಜೋ ಜಲ ಪೃಥ್ವಿ. ಆ ತೇಜಸ್ಸು ಜಲ ಪೃಥ್ವಿಗಳಲ್ಲಿ ಈಗ ಜಿ ಅಂದ್ರೆ ಲಕ್ಷ್ಮಿ ಪ್ರಾಣ ರುದ್ರರನ್ನ ಸೇರಿಸಿದ. ಚೇತನಾಂಶ ಎಷ್ಟು ಬಂತು? ಮೂರು ಸೇರಿತು ಅದರಲ್ಲಿ, ಎಲ್ಲ ಒಟ್ಟು ಮಾಡಿದ. ಮತ್ತು ತೇಜೋ ಜಲ ಪೃಥಿವಿ ಅಂತ ಮೂರು ಮಾಡಿದ. ಆಯ್ತಾ? ಆ ಮೂರರಲ್ಲಿ ಮಧ್ಯಮ ಅಭಿಮಾನಿಗಳಿದ್ದಾರೆ, ಇಂದ್ರಾದಿ ದೇವತೆಗಳು. ಆ ಇಂದ್ರಾದಿ ದೇವತೆಗಳಿಗೆ ಈ ಒಂದು ಮುದ್ದೆಯಿಂದ, ತೇಜೋ ಜಲ ಪೃಥಿವಿಗಳಿಂದ ಅವರ ಶರೀರ ಕೊಟ್ಟ ಇಂದ್ರಾದಿ ದೇವತೆಗಳಿಗೆ. ಆ ಶರೀರ ಕೊಟ್ಟ ಮೇಲೆ ಅವರನ್ನ ಇದರಲ್ಲಿ ಬೆರೆಸಿದ, ತೇಜೋ ಜಲ ಪೃಥಿವಿಗಳಲ್ಲಿ ಬೆರೆಸಿದ. ಬೆರಸಿಯ ಮುದ್ದೆ ಮಾಡಿ ಅದರಿಂದ ಮತ್ತು ಮೂರು ಭಾಗ ಮಾಡಿದ, ತೇಜಸ್ಸು ಜಲ ಪೃಥ್ವಿ ಅಂತ ಮತ್ತು ಮಾಡಿದ. ಅದರಲ್ಲಿ ಅಧಮಾಭಿಮಾನಿಗಳಿದ್ದಾರಲ್ಲ, ತೇಜಸ್ಸಿಗೆ ಅಗ್ನಿ, ಜಲಕ್ಕೆ ಭೂಮಿಗೆ ಖರ, ಮೂವರನ್ನು ಆ ಮೂವರಿಗೂ ಕೂಡ ಈ ಮುದ್ದೆಯಿಂದ ಶರೀರಗಳು ಕೊಟ್ಟ, ಆ ಮೂವರನ್ನು ಸೇರಿಸಿದ. ಮೊದಲು ಮೂರು ಜಡಾಂಶಗಳಿದ್ದು ನಂತರ ಚೇತನಾಂಶಗಳು ಮೂರು ಸೇರಿದವು ಆರಾಯಿತು, ಮತ್ತು ಅದಕ್ಕೆ ಮೂರು ಚೇತನಾಂಶಗಳು ಸೇರಿದವು ಒಂಬತ್ತಾಯಿತು, ಇನ್ನೊಂದು ಮೂರು ಚೇತನಾಂಶಗಳು ಸೇರಿದವು. ಒಟ್ಟಾರೆ ಚೇತನಾಂಶಗಳು ಆರು, ಜಡಾಂಶಗಳು ಮೂರು, ಎಷ್ಟೆಷ್ಟಾಯಿತು? ಒಂಬತ್ತು. ಮೂರು ಜಡಾಂಶಗಳು ಮೂರು, ಚೇತನಾಂಶಗಳು ಒಂಬತ್ತು, ಮೂರು ಮೂರು ಮೂರು. ಅವಾಗೇನಾಯ್ತು? ಹನ್ನೆರಡು ಅಂಶಗಳು ಬಂತು. ಕೊನೆಗೆ ಉಳಿದದ್ದೇನು? ತೇಜಸ್ಸು, ಜಲ, ಪೃಥ್ವಿ. ಅಂದರೆ ಇದರಲ್ಲಿ ಎಲ್ಲರೂ ಬೆರೆತಿದ್ದಾರೆ, ಒಂದರಲ್ಲೂ ಎಲ್ಲ ಬೆರೆತಿವೆ, ಎಲ್ಲದರಲ್ಲೂ ಎಲ್ಲ ಬೆರೆತಿವೆ. ಆ ಬೆರೆತದನ್ನು ತಯಾರು ಮಾಡಿ ಅದರಿಂದ ವಿಶೇಷವಾಗಿ ಶರೀರಗಳು ಕೊಟ್ಟ. ಯಾರಿಗೆ ಅಂದರೆ ಜಂತು ಜಾಲಕ್ಕೆ, ಮನುಷ್ಯರಿಗೆ, ಎಲ್ಲವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ತೇಭ್ಯ ಮಾನುಷಾದಿ ನಾಮರೂಪಾಣಿ ಚಕಾರ, ಆ ಮೂರು ಮುದ್ದಗಳಿಂದ ಮನುಷ್ಯರ ನಾಮರೂಪಗಳನ್ನು ಮಾಡಿದ. ಆ ಮನುಷ್ಯರನ್ನ ನಮಗೆ ಕೊಡುವ ಶರೀರ ಹೇಗೆ ಕೊಟ್ಟ? ಅವರಿಗೆ ಡೈರೆಕ್ಟ್ ಆಗಿ ತೇಜೋ ಜಲ ಪೃಥ್ವಿಗಳನ್ನು ಹಾಕಿ ಬೆರೆಸಿ ಮಾಡಿದರಲ್ಲ, ಹಾಗಲ್ಲ ನಮಗೆ ಬೇರೆ. ಹೇಗೆ ಅಂದ್ರೆ ಹೇಳುತ್ತಾರೆ, ನ ಸಾಕ್ಷಾತ್ ಕಿಂತು ಪೃಥಿವ್ಯಾ ಔಷಧಯ, ಭೂಮಿಯಿಂದ ಬೆಳೆ ಔಷಧಿಗಳು ಬರುತ್ತೆ, ಆ ಔಷಧಿಗಳಿಂದ ಅನ್ನ, ಅನ್ನದಿಂದ ಜೀವರ ಶರೀರ, ಜನನಿ ಪಿತ ಭೂ ವಾರಿದಾಂಬರ ವಿನಿಪ ಪಂಚಾಗ್ನಿಯಲಿ ಅಂತ ಆ ಕ್ರಮದಲ್ಲಿ ನಮಗೆ ಶರೀರಗಳು ಕೊಡ್ತಾ ಇದ್ದಾನೆ. ಇನ್ನು ಹೇಳುತ್ತಾ ಇದ್ದಾರೆ, ಅನ್ನ, ಅನ್ನದಿಂದ ಅನ್ನದಲ್ಲಿ ಈ ಜೀವನನ್ನ ಸೇರಿಸ್ತಾನೆ. ಎಲ್ಲಿ ಯಾವ ಅಕ್ಕಿ ಕಾಳಲ್ಲಿ ಯಾವ ಜೀವ ಸೇರಿರ್ತಾನೋ ಗೊತ್ತಿಲ್ಲ, ಎಲ್ಲೆಲ್ಲಿರುತ್ತೋ ಏನೋ ಗೊತ್ತಿಲ್ಲ, ಅಲ್ಲಿ ಸೇರಿಸಿದ ಭಗವಂತ. ಯಾರಿಗೆ ಅಂದ್ರೆ ಯಾರನ್ನ ಸೇರಿಸ್ತಾನೆ, ಯಾವಾಗ ಸೇರಿಸ್ತಾನೆ ಅಂದ್ರೆ ಯಾವ ಜೀವನಿಗೆ ಶರೀರ ಬರತಕ್ಕಂಥ ಶರೀರಾದಿ ಸಂಯೋಗಪ್ರದಂ ಕರ್ಮ ಯಸ್ಯ ಉದ್ಬುದ್ಧಂ, ಯಾವನ ಕರ್ಮ ಪಕ್ವ ಆಗಿದೋ ಶರೀರ ಬರಲಿಕ್ಕೆ ಅವನನ್ನ ಆ ಅನ್ನದಲ್ಲಿ ಸೇರಿಸ್ತಾನೆ ಭಗವಂತ. ಆ ಅನ್ನದ ಮೂಲಕ ಆ ಜೀವ ತಂದೆ ಹೊಟ್ಟೆಗೆ ಬಂದು ಅಲ್ಲಿ ರೇತಸ್ಸಾಗಿ ಆ ರೇತಸ್ಸಿನಲ್ಲಿ ಜೀವನ ಜೊತೆ ಸಂಕರ್ಷಣ ಇರ್ತಾನೆ, ತಾಯಿಯ ಗರ್ಭಕ್ಕೆ ಸೇರಿಸ್ತಾನೆ, ತಾನೂ ಸೇರುತ್ತಾನೆ ಆ ರೇತಸ್ಸಿನ ಜೊತೆಗೆ. ಸಂಕರ್ಷಣ ನಾಮಕ ಭಗವಂತನೂ ಅಲ್ಲಿ ಹೊರಡುತ್ತಾನೆ, ಹೊರಟು ತಾಯಿಯ ಗರ್ಭದಲ್ಲಿ ಸೇರಿದ ಮೇಲೆ ಜೀವನ ಆ ಶರೀರ ನಿರ್ಮಾಣ ಆಗ್ತಾ ಬರುತ್ತೆ ಹೇಳ್ತಾರೆ. ಇಲ್ಲಿ ಕರ್ಮ ಉದ್ಬೋಧ ಅಂದ್ರೆ ಏನು? ಕರ್ಮ ಅಂದ್ರೆ ಜೀವರಾಶಿಗಳ ಕರ್ಮ, ಅನಾದಿ ಕರ್ಮ, ಅದು ಯಾರಿಗೆ ಪಕ್ವ ಆಗಿರುತ್ತೋ ಅವರದು ಕರ್ಮ ಉದ್ಬುದ್ಧ ಆಯಿತು ಅಂತಾರೆ. ಕರ್ಮ ಪಕ್ವ ಆಗುವುದು ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಕರ್ಮಸ್ಥಿತಸ್ಯ ಕರ್ಮನಾಮ್ನ ಹರೇ ಪರದಾನ ಇಚ್ಛಾಯೇವ. ಕರ್ಮದೊಳಗೆ, ಅನಾದಿ ಕರ್ಮದೊಳಗೆ ಕರ್ಮನಾಮಕನಾದ ಭಗವಂತ ಇದ್ದಾನೆ, ಅವನು ಫಲ ಕೊಡಬೇಕು ಅಂತ ಸಂಕಲ್ಪ ಮಾಡುವುದೇ ಕರ್ಮ ಉದ್ಬೋಧ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೋಡ್ರಿ, ಅವ್ರ ಕರ್ಮ ಪಕ್ವ ಆಯಿತು, ಕರ್ಮ ಪಕ್ವ ಆಗೋದು ಅಂದ್ರೆ ಸ್ವಾಮಿಯೇ ಫಲ ಕೊಡಬೇಕು ಅಂತ ಸಂಕಲ್ಪ ಮಾಡು. ಇನ್ನ
ಜಡ ಪುತ್ರ ಮತ್ತು ತೇಜಸ್ಸು ಮೂರು ಇದನ್ನ ಮುದ್ದೆ ಮಾಡಿ ಕೊಟ್ಟಾಗ ಅವನು ನಾಲ್ಕು ಜನ ಜೀವಗಳಿಗೆ ಕೊಡ್ತಾನು, ಇರ್ಬೇಕು ಕಾಮಸ್ಥರಿಗೆ ಜೋಡಿಗೆ, ಅದರಲ್ಲಿ ಭಾಗ ಬಾರದು ಅವಾಗ.
ಭಾಗ ಅಂದ್ರೆ
ಅಂದ್ರೆ ಜಾಸ್ತಿ ಪ್ರಕೃಷ್ಣ ಮಾಡ್ಕೊಡ್ತಾವ ಇಲ್ಲ, ಯಾರಿಗಾದ್ರೆ ಮುಂದೆ ನಮ್ಮ ತುಂಬ ಯುಗದಲ್ಲಿ ಕಾಮಸ್ಥರಿಗೆ ಅಂತದ್ದು ಕಮ್ಮಿ
ಕೊಡ್ತಾನೆ.
ಈ ಮೂರು ಭೂತಗಳಿಂದ ತಯಾರಾದ ಶರೀರ ಒಬ್ಬೊಬ್ಬರಿಗೆ ಒಂದೊಂದು ಬರುತ್ತಾ
ಅಂತನಾ?
ಪ್ರಪೋರ್ಷನ್, ಮನುಷ್ಯ ಶರೀರಕ್ಕೆ ಇಷ್ಟು ಪ್ರಪೋರ್ಷನ್, ಜಂತುಗಳ ಶರೀರಕ್ಕೆ ಇಷ್ಟು ಪ್ರಪೋರ್ಷನ್, ಆ ಥರ ಇಟ್ಕೊಂಡು ಹೋಗ್ತಾರೆ. ನಮ್ಮ ಶರೀರದಲ್ಲೇ, ನಮ್ಮ ಇಡೀ ಶರೀರದಲ್ಲೇ ಆತ ಬಳಸುವಂತಹ ಮಿಶ್ರಣ ಬೇರೆ ಬೇರೆ. ಚರ್ಮ, ನಾಲಿಗೆ, ಬಾಯಿ ಒಳಗೆ ಕೆಲವು ಕಡೆ ಇರುವ ಚರ್ಮ ಬೇರೆ, ಅಂಗಾಲಿಗಿರುವ ಚರ್ಮ ಬೇರೆ,
ಸರಿ
ಆಯ್ತಾ
ಹೇಳಿದ್ರೆ ದೇವತೆಗಳಿಗೆ ಒಂದು ಮಿಕ್ಸ್ ಅಪ್ ಮಾಡ್ತಾನೆ ಸ್ವಾಮಿ ದೇವತಾಶ್ರೀ.
ಇಲ್ಲಿ ಬಂದ ಮೇಲೆ ಈ ಎಲ್ಲರ ಶರೀರಗಳು ತಯಾರಾಗುವ ಕಾಲಕ್ಕೆ ಅನ್ನ ಅನ್ನದಿಂದ ಎಲ್ಲ ಅಂತ ತಯಾರಾಗ್ತದಲ್ಲ, ಅಲ್ಲಿ ಎಲ್ಲರಿಗೂ ಒಂದೇನಾ ಅಥವಾ ಬೇರೆ
ಸಾತ್ವಿಕರಿಗೆ
ಮತ್ತು ತಾಮಸರಿಗೆ ಬೇರೆ ಬೇರೆ ಅದು ಮಾಡ್ಕೊಟ್ಟಾರೆ ಜಾಸ್ತಿ
ಪ್ರಪೋರ್ಷನ್ ಒಂದೇ ಇರುತ್ತೆ, ಅದರ ಆಕ್ಟಿವಿಟಿ ಬೇರೆ ಮಾಡ್ತಾರೆ, ಕಾರ್ಯ ಬೇರೆ ಇರುತ್ತೆ, ಆ ಕಾರ್ಯವನ್ನೇ ಬೇರೆ ಮಾಡ್ತಾನೆ, ಶರೀರದ ಲಕ್ಷಣವೇ ಬೇರೆ ಮಾಡ್ತಾನೆ. ಹಾ ಇಷ್ಟು ತಾಮಸನ ಶರೀರ ಮೂರು ಭೂತಗಳಿಂದ ಆಯ್ತಾ ಇಲ್ವಾ? ಆಯಿತು. ಇದು
ಅಷ್ಟೇ,
ಇದು ಅಷ್ಟೇ. ಆದರೆ ಅವರವರ ಕರ್ಮಾನುಸಾರ ಆಯಾ ಶರೀರದ ಪರಿಣಾಮಗಳು ಬೇರೆ ಇದೆ, ಪರಿಣಾಮಗಳು ಬೇರೆ ಮಾಡುತ್ತಾನೆ. ಇದೇ ಬ್ರಾಹ್ಮಣರಾಗಿ ಹುಟ್ಟಿದರೆ ಮನುಷ್ಯರಲ್ಲೇ ಆ ಶರೀರ ಬೇರೆ ರೀತಿಯಲ್ಲೇ ಮಾಡುತ್ತಾನೆ. ಎಲ್ಲ ಅವರವರ ಕರ್ಮ ಸ್ವಭಾವ ಅವರ ಪಕ್ವತ ಕಾಲ ಅದನ್ನು ಹಿಡ್ಕೊಂಡು ಮಾಡುತ್ತಾನೆ, ಅದು ಬಿಟ್ಟು ಬೇರೆ ಇಲ್ಲ. ಸರಿ, ಯಾವ ಜೀವರಾಶಿಗಳು ಎಲ್ಲ ಅನ್ನವನ್ನು ಸ್ವೀಕಾರ ಮಾಡುತ್ತಾರೋ ಆ ಅನ್ನದ ಮೂಲಕ ಭಗವಂತ ಜೀವನನ್ನು ಹಿಡ್ಕೊಂಡು ಸಂಕಷ್ಟ ನಾಮಕ ಭಗವಂತ ಅವರ ಹೊಟ್ಟೆ ಪ್ರವೇಶ ಮಾಡುತ್ತಾ ಇದ್ದಾನೆ. ಆ ಪುರುಷರೆಲ್ಲ ಅನ್ನವನ್ನು ಸ್ವೀಕಾರ ಮಾಡುತ್ತಾರಲ್ಲ, ಅಲ್ಲಿ ಯಾವ ರೂಪ ಇರುತ್ತೆ ಅಂದ್ರೆ ಪ್ರದ್ಯುಮ್ನ ರೂಪ ನಿಂತಿರುತ್ತೆ. ಪ್ರದ್ಯುಮ್ನಾಧಿಷ್ಠಿತೇನ ಪುರುಷೇಣ ಪಿತೃಪುರುಷೇಣ ತದನ್ನ ಓಬುಜ್ಯತೆ. ಆ ಅನ್ನವನ್ನ ತಂದೆ ಆದವ ಸ್ವೀಕಾರ ಮಾಡುತ್ತಾನೆ. ಆ ಅನ್ನ ದೊಡಗಿರತಕ್ಕಂಥ ಸಂಕರ್ಷಣ ನಾಮಕ ಭಗವಂತನು ಜೀವನನ್ನ ಹಿಡ್ಕೊಂಡು ಆ ಪುರುಷನನ್ನ ಪ್ರವೇಶ ಮಾಡುತ್ತಾನೆ. ತಂದೆ ಹೊಟ್ಟೆ ಪ್ರವೇಶ ಮಾಡಿದ ಅನ್ನ ಮೂರು ಭಾಗ ಆಗುತ್ತೆ, ತೇಜೋ ಜಲ ಪೃಥ್ವಿ ಅಂತ ಮೂರು ಭಾಗ, ಅನ್ನದಲ್ಲೂ ತೇಜಸ್ಸು ಜಲ ಪೃಥ್ವಿ ಅಂತ ಮೂರಿದೆ. ಆ ಮೂರು ಭಾಗ ಕೂಡ ಮೂರು ಮೂರು ಆಗುತ್ತೆ, ತ್ರೇಧ ತ್ರೇಧ ಭವತಿ. ಉಂಡ ಮೇಲೆ ಅನ್ನದಲ್ಲಿ ತೇಜೋ ಭಾಗ ಜಲಭಾಗ ಪೃಥ್ವಿ ಭಾಗ ಅಂತ ಬಂದಿದೆ, ಅದರಲ್ಲಿ ಪೃಥ್ವಿ ಭಾಗ ಮೂರಾಗುತ್ತೆ. ಆ ಮೂರರಲ್ಲಿ ರುದ್ರದೇವರು ವಿಶೇಷವಾಗಿ ಪ್ರವೇಶ ಮಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವನಿಯಾಮಕೇನ ಅನಿರುದ್ಧೇನ ಉದ್ಬುದ್ಧ ರುದ್ರ, ಅನಿರುದ್ಧ ನಾಮಕ ಭಗವಂತ ರುದ್ರದೇವರನ್ನು ಪ್ರೇರಣೆ ಮಾಡುತ್ತಾರೆ. ಅವಾಗೆ ಆ ಅನ್ನದಲ್ಲಿ ವಿಶೇಷವಾಗಿ ಅನ್ನದಲ್ಲಿರತಕ್ಕಂಥ ಪೃಥ್ವಿ ಭಾಗ ಭೂಭಾಗಕ್ಕೆ ರುದ್ರದೇವರು ಪ್ರವೇಶ, ಮೂರು ಭಾಗದಲ್ಲಿ ಪ್ರವೇಶ ಮಾಡುತ್ತಾರೆ. ಅದರಲ್ಲಿ ಸ್ಥೂಲವಾದ ಪೃಥ್ವಿ ಭಾಗ ಮೂರು ಭಾಗ ಆಯಿತಲ್ಲ, ಸ್ಥೂಲ ಭಾಗ ಮಧ್ಯಮ ಭಾಗ ಸೂಕ್ಷ್ಮ ಭಾಗ ಅಂತ ಮೂರಾಯಿತು. ಅದರಲ್ಲಿ ಸ್ಥೂಲ ಭಾಗ ಪುರೀಷ ಮಲಕ್ಕಾಗಿ ಹೊರಟು ಹೋಗುತ್ತೆ, ಮಧ್ಯಮ ಭಾಗದಿಂದ ಹೇಳುತ್ತಾರೆ ಮಾಂಸಂ ಮಾಂಸ ವೃದ್ಧಿಯಾಗುತ್ತೆ, ಅನಿಮ್ಣ ಉಪಚಯಂ ಅಣುವಾದಂಥ ಭಾಗದಿಂದ ಮನಸ್ಸಿಗೆ ಉಪಚಯ ಕೊಡ್ತಾರೆ, ಮನಸ್ಸು ವೃದ್ಧಿ ಆಗುತ್ತೆ ಅಂತ ಈ ರೀತಿಯಲ್ಲಿ ವಿಶೇಷವಾಗಿ ಮೂರು ಭಾಗ ಮಾಡಿ ರುದ್ರದೇವರು ಅದರಲ್ಲಿ ಮೂರು ಮೂರು ಭಾಗದಿಂದ ರೂಪದಿಂದ ಪ್ರವೇಶ ಮಾಡುತ್ತಾರೆ. ಅದೇ ರೀತಿಯಲ್ಲಿ ನೀರಿನಲ್ಲಿ ನೀರನ್ನು ಮೂರು ಭಾಗ ಮಾಡಿದರೆ ಸ್ಥೂಲ ಭಾಗ ಮಧ್ಯಮ ಭಾಗ ಸೂಕ್ಷ್ಮ ಭಾಗ ಅಂತ ಮೂರು ಭಾಗದಲ್ಲಿದ್ದರೆ ಆ ಮೂರು ಭಾಗದಲ್ಲಿ ವಿಶೇಷವಾಗಿ ಯಾರು ಪ್ರವೇಶ ಮಾಡುತ್ತಾರೆ? ಪ್ರಾಣದೇವರು ಪ್ರವೇಶ ಮಾಡುತ್ತಾರೆ. ಪ್ರಾಣದೇವರು ಆ ಮೂರು ಭಾಗಗಳಲ್ಲಿ ಮೂರು ರೂಪದಿಂದ ಪ್ರವೇಶ ಮಾಡುತ್ತಾರೆ. ಅದರಲ್ಲಿ ಸ್ಥೂಲವಾದಂಥ ಜಲಭಾಗ ಮೂತ್ರಕ್ಕಾಗಿ ಹೊರಟು ಹೋಗುತ್ತೆ, ಮಧ್ಯಮ ಭಾಗದಿಂದ ಏನಾಗುತ್ತೆ ಅಂದರೆ ಅಲ್ಲಿ ಹೇಳುತ್ತಾರೆ ಲೋಹಿತಂ ರಕ್ತವನ್ನು ವೃದ್ಧಿ ಮಾಡುತ್ತಾರೆ, ಅನಿಮ್ಣ ಉಪಚಯಂ ಪ್ರಾಣಸ್ಯ ನೀರಿನಿಂದ ನೀರಿನ ಸೂಕ್ಷ್ಮ ಭಾಗದಿಂದ ಪ್ರಾಣಕ್ಕೆ ವೃದ್ಧಿ, ಈ ಮೂರನ್ನು ವೃದ್ಧಿಗೊಳಿಸ್ತಾರೆ. ಇನ್ನು ತೇಜೋಭಾಗದಲ್ಲಿರತಕ್ಕಂಥ ಲಕ್ಷ್ಮೀದೇವಿ ತೇಜೋಭಾಗದ ಸ್ಥೂಲ ಭಾಗದಿಂದ ನೋಡಿ ಪೃಥ್ವಿ ಜಲಗಳಲ್ಲಿ ಸ್ಥೂಲ ಭಾಗದಿಂದ ಮಲಮೂತ್ರಗಳು ಹೋದರೆ ತೇಜೋಭಾಗದಿಂದ ಸ್ಥೂಲ ಭಾಗದಿಂದ ಹೊರಗೆ ಹೋಗುವುದು ಯಾವುದೂ ಇಲ್ಲ. ಯಾವುದು? ಅಸ್ಥಿಗಳು ನಿರ್ಮಾಣ ಆಗುತ್ತೆ ತೇಜೋಭಾಗದಿಂದ, ಅಸ್ಥೀನಿ ಮಧ್ಯಮವಾದಂಥ ತೇಜೋಭಾಗದಿಂದ ಮಜ್ಜ ಅಸ್ಥಿಗಳ ಒಳಗಿರತಕ್ಕಂಥ ಮಜ್ಜ ತಯಾರಾಗುತ್ತೆ. ಅಣಿಮ್ಮಣ ತೇಜೋಭಾಗದ ಅಣುಭಾಗದಿಂದ ಏನಾಗುತ್ತೆ ಅಂದರೆ ವಾಚ ವಾಕು ವೃದ್ಧಿ ಆಗುತ್ತೆ, ತೇಜಸ್ಸು ವೃದ್ಧಿ ಆದರೆ ವಾಕು ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಮೂರು ಭಾಗ ಮಾಡಿ ಅದಕ್ಕೆ ಮೂರು ಮಾಡಿದ ಬಿಂಬ ಮೂರುತಿ ವಿಶ್ವ, ಮೂರು ಮೂರು ಮಾಡಿದ ಬಿಂಬ ಮೂರುತಿ, ಎಲ್ಲ ಮೂರು ಮೂರು ಮಾಡುತ್ತಾ ಇದ್ದಾನೆ ಭಗವಂತ. ಆ ರೀತಿಯಲ್ಲಿ ಶ್ರೀ ಪ್ರಾಣರುದ್ರರು ನಮ್ಮ ಉಂಡ ಅನ್ನದಲ್ಲಿ ಮೂರು ಭಾಗಗಳು ಮಾಡಿ, ಆ ಒಂದರಲ್ಲೂ ಮೂರು ಮೂರು ಭಾಗಗಳು ಮಾಡಿ, ತೇಜಸ್ಸು ಜಲ ಪೃಥಿವಿ ಒಂದೊಂದರಲ್ಲೂ ಮೂರು ಭಾಗ ಮಾಡಿ ಎಲ್ಲರೂ ಪ್ರವೇಶ ಮಾಡಿ ಆ ಕಾರ್ಯ ಮಾಡಿಸ್ತಾರೆ. ಇನ್ನ ಎಲುಬುಗಳಲ್ಲಿರತಕ್ಕಂಥ ಮಜ್ಜ ಅಂತ ಏನು ಬಂದಿದೆ ಆ ಮಜ್ಜ, ಅದನ್ನೇ ವಿಶೇಷವಾಗಿ ಅಲ್ಲಿಂದ ರೇತಸ್ಸು ಬರ್ತಾ ಇದೆ, ಮಜ್ಜ ಇಂದ ಬರುವುದೇ ರೇತಸ್ಸು. ಹಾ, ನಂತರ ಈ ತಂದೆ ಉಂಡಂಥ ಅನ್ನ ರೇತಸ್ಸಾಗಿ ತಯಾರಾದರೆ ಅನ್ನದಲ್ಲಿರತಕ್ಕಂಥ ಭಗವಂತ ಸಂಕರ್ಷಣ ಆ ಜೀವನನ್ನು ಹಿಡ್ಕೊಂಡು ತಾನೂ ಪ್ರವೇಶ ಮಾಡತಾನೆ ರೇತಸ್ಸಿನಲ್ಲಿ. ನೋಡಿ, ನಾವು ಯಾವ ಶರೀರದ ವಿಸರ್ಜನೆ ಆಗತಕ್ಕ ಪದಾರ್ಥಗಳಲ್ಲಿ ಮಲಮೂತ್ರಗಳಂತೇನೆ ರೇತಸ್ಸನ್ನು ನೋಡ್ತೇವೆ, ಅಪ್ಪ ಅಂತ. ಹೌದಾ? ಅವನಿಗೆ ಯಾವ ಸಂಕೋಚವೂ ಇಲ್ಲ, ಅವನ ಮುಂದೆ ಏನೂ ಕೆಲಸ ಬಾರದೇ ಇರುವಂಥ ನಮಗೆ, ನಮಗಾಗಿ ನಾವು ಯಾವುದನ್ನು ನೋಡಿ ಅಪ್ಪ ಅಂದುಕೊಳ್ತೇವೋ ಆ ಪದಾರ್ಥಗಳಲ್ಲೂ ಅವನು ಬಂದು ನಿಲ್ಲುತ್ತಾನೆ. ಅವನ ಕರುಣಾ ಎಂಥದ್ದು ಅಂತ ನೋಡುತ್ತಾನೆ, ಎಂಥ ಕರುಣಾವಂತ. ಮಲಮೂತ್ರಗಳಲ್ಲೂ ಅವನಿದ್ದಾನೆ, ಅವನಿಲ್ಲದಿದ್ದರೆ ಆ ಮಲಮೂತ್ರ ವಿಸರ್ಜನೆ ಮಾಡುವ ಕಂಡರಗಳಲ್ಲಿ ಅವನಿದ್ದು ಅದನ್ನು ಹೊರಗೆ ಹಾಕದಿದ್ದರೆ ನಮ್ಮ ಗತಿ ಏನು? ನಮಗೇ ನಮ್ಮ ವಿಸರ್ಜಿತ ಪದಾರ್ಥಗಳು ಅಂದರೆ ಆ ಹೇಸಿಗೆ ಇದ್ದರೆ ಆ ಸ್ವಾಮಿ ಎಷ್ಟಿರಬೇಕು, ಅಯ್ಯೋ ಇವರ ಕಾಲು ನಾನು ಯಾಕೆ ಹಿಡಿಲಿ, ಇವರ ಶರೀರದಲ್ಲಿ ನಾನೇ ಯಾಕಿರಲಿ ಅಂತ ಅಂದುಕೊಂಡಿದ್ದರೆ ಯಾರಾದರೂ ಇರಲಿಕ್ಕಾಗ್ತಿತ್ತ? ಅದಕ್ಕೆ ಹೇಳುತ್ತಾರೆ, ಆತನಷ್ಟು ತಿಳ್ಕೊಂಡವರು ಯಾರೂ ಇಲ್ಲ, ಆತನಷ್ಟು ಪಂಡಿತ ಯಾರೂ ಇಲ್ಲ, ಆತನಷ್ಟು ಶಕ್ತಿವಂತ ಯಾರೂ ಇಲ್ಲ, ಪರಮಜ್ಞಾನಿ ಆತನಷ್ಟು ನಿರಹಂಕಾರಿ ಯಾರೂ ಇಲ್ಲ, ಅಹಂಕಾರ ರಹಿತ ಮಹಾನುಭಾವ, ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತಿದ್ದಾನೆ. ಅದಕ್ಕೆ ಭಗವಂತನ ಚಿಂತನ ಏನಂತ ಮಾಡಬೇಕು ಅಂದರೆ, ನೀನು ಯಾವ ರೀತಿ ಅಹಂಕಾರಾದಿ ದೋಷಗಳು ಇಲ್ಲದವ ಅಂತ ದೇವರನ್ನು ಚಿಂತನೆ ಮಾಡಬೇಕು. ಆ ರೀತಿ ಹೇಳ್ತಾರೆ. ತದನಂತರ
ಜೀವ ಬರುತ್ತೆ, ಊಟ ಮಾಡಿಂದ ಪಚನವಾಗುತ್ತೆ,
ಹೊಟ್ಟೆಯಲ್ಲ ಎಲ್ಲ
ಅದರಿಂದ ರಕ್ತ ರಕ್ತ ಮಜ್ಜ, ಈ ರಕ್ತದಲ್ಲಿ ಮಜ್ಜ ಆಗಿರುತ್ತೆ, ಆ ಸೂಕ್ಷ್ಮ
ರಕ್ತದಲ್ಲಿ ಮಜ್ಜ ಬರಲ್ಲ, ಮಜ್ಜಾದಿಂದ ರೇತಸ್ಸು,
ಮಜ್ಜಾದಿಂದ ರೇತಸ್ಸು. ಇವಾಗ ಇಲ್ಲಿ ಪಂಪ್ ಆಗುತ್ತಲ್ಲ ಮೂರು ಥರ, ಅಲ್ಲಿ ರಕ್ತ ಮತ್ತೆ ವೇಸ್ಟ್ ಅಲ್ಲಿ ಬಂದಂತ ಈ ಜೀವನ ಆ ಭಗವಂತ ಅಲ್ಲೇ ಇಟ್ಕೊಂಡು ಆ ರೇತಸ್ಸಾಗಿ ಪರಿವರ್ತನೆಯನ್ನು ಮಾಡಿ
ಇಷ್ಟೇ. ಅನ್ನದೊಳಗಿರುವ ಭಗವಂತ ಆ ಅನ್ನವನ್ನು ರೇತಸ್ಸಾಗಿ ಮಾಡುವಾಗ ಅಲ್ಲೇ ಇದ್ದು ಆ ರೇತಸ್ಸು ಪುನಃ ಪೂರ್ಣವಾಗಿ ಅಲ್ಲಿಂದ ಹೊರಬರುವಾಗ ಅಲ್ಲೂ ದೇವರಿದ್ದೇ ಇರ್ತಾರೆ, ದೇವರಿಲ್ಲದ ಜಾಗವೇ ಇಲ್ಲ. ರೇತಸ್ಸಿನ ಜೊತೆಗೆ ರೇತಸ್ಸಿನೊಳಗೆ ದೇವರು ಕೂತು ಬರ್ತಾರೆ, ಜೀವನನ್ನ ಇಟ್ಟು ತಾನು ದೂರ ಇರೋದಿಲ್ಲ. ಎಲ್ಲ ಈ ಪದಾರ್ಥಗಳು ಕನ್ವರ್ಷನ್ ಆಗ್ತಾ ಹೋಗುತ್ತೆ, ಅದರೊಳಗೆ ಜೀವನನ್ನ ಇಟ್ಟು ದೇವ ಕರ್ಕೊಂಡು ಬರ್ತಾನೆ. ತದನಂತರ ತಾಯಿಯ ಗರ್ಭವನ್ನ ಪ್ರವೇಶ ಮಾಡಿದ ಕೂಡಲೇ ಅಲ್ಲಿ ಪಿಂಡ ತಯಾರಾಗ್ತಾ ಬರುತ್ತೆ. ಅವಾಗ ಹೇಳ್ತಾರೆ, ಈ ತಂದೆಯ ಗರ್ಭದಲ್ಲಿ ರೇತಸ್ಸಾಗುತ್ತಲ್ಲ, ಆ ರೇತಸ್ಸಿನಲ್ಲಿ ಜೀವ ಸಂಕರ್ಷಣ ಇರ್ತಾನಲ್ಲ, ಸಂಕರ್ಷಣ ಭಗವಂತ ಸೇರಿರ್ತಾನಲ್ಲ ಇಲ್ಲಿ ನನ್ನ ತಂದೆಯ ಹೊಟ್ಟೆಯಲ್ಲಿ, ಆವಾಗ ಆ ತಂದೆಯ ಮುಖದಲ್ಲಿ ವಿಶೇಷ ತೇಜಸ್ಸು ಬರ್ತಾ ಬರುತ್ತೆ, ತಂದೆಯ ಮುಖದಲ್ಲಿ ತೇಜಸ್ಸು ಬರ್ತಾ ಬರುತ್ತೆ. ಎಷ್ಟು ಕಾಲ ಇರ್ತಾನೆ ಅಂದರೆ ಮೂರು ತಿಂಗಳ ಕಾಲ ತಂದೆಯ ಹೊಟ್ಟೆಯಲ್ಲಿ ಜೀವ ಇರ್ತಾನೆ. ತದನಂತರ ರೂಪಾಂತರ ಸಂಬಂಧ ವಶೇಷ ಸರ್ವಾಂಗೇಶ ತೇಜೋ ವಿಶೇಷ ದೃಶ್ಯತೆ. ಸಂಕರ್ಷಣ ನಾಮಕ ಭಗವಂತನ
ಉತ್ತರ ಅದ್ಭುತವಾಗಿ ಕೊಡ್ತಾ ಇದ್ದಾರೆ. ದಿತಿ ದೇವಿ ಅಂದ್ರೆ ಸಾಮಾನ್ಯ
ತಪ್ಪದೇ ಇರುವಂತಹ ಅದ್ಭುತ ಮೂರ್ತಿ ತಾಯಿ ದಿತಿ ದೇವಿ. ಆಕೆ ಬಾಯಿಯಿಂದ ಆಕೆ ಮನಸ್ಸಿಗೆ ಈ ರೀತಿ ಒಂದು ಆಲೋಚನೆ ಬಾಯಿಯಿಂದ ಹೀಗೆ ಬರ್ತಾ ಇದೆಯಲ್ಲ ಅಂತ ಕಷ್ಟಪಟ್ಟು ನೋಡುತ್ತಾರೆ. ಜ್ಞಾನ ದೃಷ್ಟಿಯಿಂದ ಅವರಿಗೆ ಅರ್ಥ ಆಯಿತು, ಬರಬೇಕಾದವರು ಅಂಥವರೇ. ಅದಕ್ಕೆ ಈ ಸಾಲವಲ್ಲದ ಕಾಲದಲ್ಲಿ ಭಗವಂತ ಇಚ್ಛಾ ಪಡ್ತಾಯಿದ್ದಾನೆ ಅಂತ ಅವರಿಗೆ ಅರ್ಥ ಆಯಿತು. ನೋಡಿ, ಕಾಲವಲ್ಲದ ಕಾಲದಲ್ಲಿ ಯಾವ ಜೀವರನ್ನು ಕಳಿಸ್ತಾನೆ ಭಗವಂತ ಅಂದರೆ ಕ್ರೂರರಾಗಿರತಕ್ಕಂಥ ಸಮಾಜಕ್ಕೆ ತೊಂದರೆ ಕೊಡುವಂಥವರನ್ನೇ ಆ ಕಾಲದಲ್ಲಿ ಕಳಿಸುತ್ತಾನೆ. ಬಂದದ್ದು ಯಾರು, ಹಿರಣ್ಯಕ್ಕೆ ಹಿರಣ್ಯಕ್ಕೆ ಕೋಡೆ ಬಂದು ಆಕೆ ಗರ್ಭಧಾರಣ ಆದ ಮೇಲೆ ದುಃಖ ಪಡ್ತಾಳೆ. ನಾನು ರುದ್ರದೇವರಿಗೆ ಅವಮಾನ ಮಾಡಿದೆ, ನಿಮ್ಮ ಮಾತು ಕೇಳಲಿಲ್ಲ, ಎರಡು ದೋಷಗಳು ಬಂತು, ಏನಾಗುತ್ತೋ ಏನೋ ನನ್ನ ಗರ್ಭಕ್ಕೆ ಅಂದರೆ ಅವ್ರು ಹೇಳ್ತಾರೆ, ಇಬ್ಬರು ಧಿಕ್ಕಾರ ಮಾಡಿದೆಯಲ್ಲ ಅದಕ್ಕೆ ನಿನಗೆ ಇಬ್ಬರು ಲೋಕಕಂಠಕರು ಬರ್ತಾರೆ. ಪಶ್ಚಾತ್ತಾಪ ಪಟ್ಟಿಯಲ್ಲ, ಅದಕ್ಕೂ ಫಲ ಇದೆ. ಒಳ್ಳೆ ಮೊಮ್ಮಗ ಬರ್ತಾನೆ ಪ್ರಹ್ಲಾದ. ಅದಕ್ಕೆ ಇಲ್ಲಿ ಅರಣ್ಯ ಕಚ್ಚರು ಬಹಳ ಚೆನ್ನಾಗಿ ಹೇಳ್ತಾರೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಅವನ ಸಂಕಲ್ಪಾನುಸಾರ ಎಲ್ಲ ಮಾಡಿಸಿ ಬಿಡುತ್ತಾನೆ. ಈ ಎಚ್ಚರದಲ್ಲಿ ಏನ್ ಹೇಳ್ತಾರೆ, ಯಾವಾಗಲೂ ನಮಗೆ ದೇವರನ್ನ ಮರೆತಿರುವುದೇ ನಮ್ಮ ಧರ್ಮ ಆಗಿಬಿಡ್ತದೆ. ಅಷ್ಟೇ ಅಲ್ಲ, ಏನು ಮಾಡಿದ್ರು ನಾನು ಮಾಡಿದೆ ಅಂತಲೇ ಬರ್ತಾ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಪಿತೃ ಶರೀರ ಕಾಲ ವಿಶೇಷೇ ಅಂತ ಹೇಳ್ತಾ ಇದ್ದಾರೆ. ತಂದೆಯ ಶರೀರದಿಂದ ಒಳ್ಳೆ ವಿಶೇಷ ಕಾಲದಲ್ಲಿ, ಯಾವ ವಿಶೇಷ ಕಾಲ, ಅವರವರ ಯೋಗ್ಯತಾನುಸಾರ ವಿಶೇಷ ಕಾಲ. ಆ ಕಾಲದಲ್ಲಿ ತಾಯಿಯ ಉದರವನ್ನು ಪ್ರವೇಶ ಮಾಡಿರ್ತಕ್ಕಂಥ ಶುಕ್ರ ಶೋಣಿತದ ಸಂಬಂಧ ಬರುತ್ತೆ. ಶೋಣಿತ ಅಂದ್ರೆ ರಕ್ತ, ಈ ರೇತಸ್ಸು ಅಲ್ಲಿರುವ ಶುಕ್ರ, ಅದು ವಿಶೇಷವಾದ ಶುಕ್ರ ಕಣಗಳು, ರಕ್ತದ ಸಂಬಂಧ ಬಂದಾಗ ಹೇಳ್ತಾರೆ, ಏಕರಾತ್ರೇಣ ಸಂಕರ್ಷಣ ಅಭಿಷ್ಠಿತತ್ವ ಮಹಿಮ್ಮನ. ಸಂಕರ್ಷಣ ನಾಮದ ಭಗವಂತನ ಮಹಿಮೆಯಿಂದ ಒಂದು ರಾತ್ರಿಯಲ್ಲಿ ಕಾಲದಲ್ಲಿ ಕರಿಲ ಅಂದ್ರೆ ಚೂರು ಕೆಸರಿನಂತೆ ಚೂರು ಪಾಕದಂತೆ ಆಗುತ್ತೆ. ನಂತರ ಮೂರು ರಾತ್ರಿಗಳಲ್ಲಿ ಉದ್ಬುಧಂ ಚೂರು ಗಟ್ಟಿ ಬಿಡುತ್ತದೆ. ಹತ್ತು ದಿನಕ್ಕೆ ಏನಾಗುತ್ತೆ, ಆಮ ಪಿಷ್ಠ ಪಿಂಡವತ್ತು ಈಶತ್ ಕಾಠಿಣ್ಯೋ ಬೇಕ. ಆಮ ಪಿಷ್ಠ ಅಂದರೆ ಹಿಟ್ಟು, ಆಮ ಅಂದರೆ ಆ ಅಕ್ಕಿ, ಅಕ್ಕಿಯ ಹಿಟ್ಟು, ಹಿಟ್ಟಿನಿಂದಾದ ಮುದ್ದೆದಂತೆ ಸ್ವಲ್ಪ ಗಟ್ಟಿಯಾಗುತ್ತೆ. ಈಶತ್ ಕಾಠಿಣ್ಯ ಚೂರು ಗಟ್ಟಿಯಾಗುತ್ತೆ. ಪಕ್ಷೇಣವು 15 ದಿವಸಗಳಲ್ಲಿ ಮಾಂಸ ಖಂಡವತ್ತು ಸಮ್ಯಕ್ ಘನೀಭೂತ ಪಿಂಡವತ್ವ, ಘನಿ ಗಟ್ಟಿಯಾದ ಪಿಂಡದಂತೆ ತಯಾರಾಗುತ್ತೆ. ಇಷ್ಟಾದ ಮೇಲೆ ಒಳಗೆ ದೇವರಿದ್ದಾರಲ್ಲ ಸಂಕರ್ಷಣನಾಮ ಭಗವಂತ ಆ ಜೀವನ ಅವಯವಗಳನ್ನು ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅಲ್ಲಿ ಹೇಳ್ತಾರೆ ದೇವರು ಆ ಇರುವ ಜೀವಿ ಒಳ್ಳೆಯವನಾಗಿದ್ದರೆ, ಸಾಧನೆ ಮಾಡಬೇಕಾದವನಾಗಿದ್ದರೆ ಅವನಿಗೆ ಇಚ್ಛೆಯನ್ನು ಕೊಟ್ಟು ಶರೀರ ಅವಯವಗಳ ನಿರ್ಮಾಣದಲ್ಲಿ ಇಚ್ಛೆಯನ್ನು ಕೊಟ್ಟು ಅವನ ಇಚ್ಛಾ ಪ್ರಕಾರ ಶರೀರ ನಿರ್ಮಾಣ ಆಗುತ್ತೆ. ಅಥವರಿದ್ರ ಅಂದರೆ ಜೀವ ಯೋಗ್ಯನೇ ಇದ್ರೂ ಕೂಡ ನಿನ್ನ ಕರ್ಮ ಬಂಧನದಲ್ಲಿ ಇದ್ದಾನ, ಅಂಥವರಿಗೆ ತಾನೇ ಅವರಿಗೆ ಮುಂದೆ ಯಾವ ರೀತಿಯಲ್ಲಿ ಶರೀರ ತಯಾರಾಗಬೇಕೋ ಆ ಥರ ತಾನೇ ಇಚ್ಛಾಪಟ್ಟು ಶರೀರ ನಿರ್ಮಾಣ ಮಾಡಿಸ್ತಾರೆ. ನಮಗೆ ಸಂಶಯ, ಆ ಜೀವ ಇಚ್ಛಾಪಟ್ಟು ಮಾಡಿದ್ರು, ದೇವರೇ ಇಚ್ಛಾಪಟ್ಟು ಮಾಡಿಬಿಟ್ರು, ತಯಾರಾಗುವುದು ಶರೀರವೇ ತಾನೇ? ಅಂಥ ಕಾಲಕ್ಕೆ ಇಚ್ಛಾ ಪಟ್ಟರೆ ಏನು ಪಡೆದಿದ್ರೆ ಜೀವನ ಇಚ್ಛಾ ಅಂತ ಹೇಳ್ತಾ ಇದ್ದಾರೆ. ಆ ಜೀವ ಏನು ಇಚ್ಛಾ ಪಡ್ತಾನೆ, ಆ ಇಚ್ಛಾ ಪ್ರಕಾರ ತಯಾರಾದ ಅವಯವಗಳೆಲ್ಲ ಆ ಇಚ್ಛಾ ಪ್ರಕಾರ ಇರುತ್ತೆ ಅಂತ ಹೇಳ್ತಾರೆ. ಆ ಒಳ್ಳೆ ಜೀವ ಇದ್ದರೆ, ಜ್ಞಾನಿಗಳು ಬಂದರೆ ಗರ್ಭದಲ್ಲಿ ಏನಂತ ಕೇಳಿಕೊಡ್ತಾರೆ ಭಗವಂತನ ಅಂದರೆ ಇಚ್ಛಾ ಬರುತ್ತಂತವರಿಗೆ, ಈ ನಾಲಿಗೆಯಿಂದ ಸತತ ದೇವರ ಪ್ರಸಾದ ಸ್ವೀಕಾರ ಮಾಡಬೇಕು, ಅದಕ್ಕೆ ನಾಲಿಗೆ ಮುಖ ಬೇಕು ಅಂತ ಕೇಳಿಕೊಡ್ತಾರಂತವರು. ಇಚ್ಛಾ ಹುಟ್ಟಿಸ್ತಾನೆ ಭಗವಂತ. ಅನ್ನ ಕೈಗಳು ಬರುತ್ತಲ್ಲ, ಈ ಕೈಗಳು ದೇವರ ಸೇವಾ ಮಾಡಲಿಕ್ಕೆ ನನಗೆ ಮೇಲೆ ಆ ಇಚ್ಛಾ ಪ್ರಕಾರದಂತ ಅವಯವಗಳು ಆ ಕೆಲಸವನ್ನೇ ಮಾಡುವಂತೆ ಮಾಡುತ್ತಾನೆ ಭಗವಂತ. ಇದು ವಿಶೇಷ. ಕೆಲವರು ಇರ್ತಾರೆ ನೋಡಿ, ಮಠಕ್ಕೆ ಸೇರಿರ್ತಾರೆ, ಚಿಕ್ಕ ವಯಸ್ಸಲ್ಲಿ ಸೇರಿರ್ತಾರೆ, ಸಾಯೋಪರ್ಯಂತ ನಡೆದಲ್ಲಿರ್ತಾರೆ, ದೇವರ ಸೇವೆ ಅಂತ ಮಾಡ್ತಾರೆ. ಅವರು ದಿನಾಗೂ ಎರಡು ಕೈಗಳು ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಬೆಳಿಗ್ಗೆ ಹೋಗ್ತಾರೆ, ಆ ದೇವರದ್ದೆಲ್ಲ ತಯಾರು ಮಾಡಿ ಪೂಜಾ ಮುಗಿದು ಊಟ ಆಗೋ ಮಟ್ಟಿಗೆ ಎರಡಾಗುತ್ತೆ, ಎರಡೋ ಒಂದು ಆಗುತ್ತೆ. ಅದು ಬೆಳಿಗ್ಗೆಯಿಂದ ಉಪವಾಸ ಜಪ ಎಲ್ಲ ಮಾಡಿರುತ್ತೆ. ಚೂರು ವಿಶ್ರಾಂತಿ ಎಂಬುದ್ರೆ ಸಾಯಂಕಾಲ ಪೂಜೆ ರೆಡಿ ಮಾಡಿರು, ಮತ್ತ ಸಾಯಂಕಾಲ ಪೂಜೆ ಎಲ್ಲ ಆದ್ಮೇಲೆ ಸ್ವಾಮಿಗಳೆಲ್ಲ ಕಟ್ಟಿ ಮಾಡಿ, ಈ ಜೀವ ಎಲ್ಲ ಎರಡು ಕೈಗಳು ಅದರಲ್ಲೇ ಸೌದು ಹೋಗ್ತಾ ಇರುತ್ತೆ. ಕೆಲವರು ಇರ್ತಾರೆ ನೋಡಿ, ಉಚಿತ ಯಾತ್ರೆ ಮಾಡ್ತಾ ಇರ್ತಾರೆ. ಇವಾಗ ಇರ್ತಾರೆ ಮಾಡಿದ್ರು ಮಾನಸ ಸರೋವರ ಇನ್ನೊಂದು ಯಾತ್ರೆ ಹಾಗೆ ಹೇಳ್ತಾರೆ, ಪಡ್ಕೊಂಡು ಬಂದ್ರು ಅಂತ ಹೇಳ್ತಾರಲ್ಲ, ಅದೇ ಗರ್ಭದಲ್ಲಿ ನನ್ನ ಕಾಲು ಹೀಗಿರ್ಬೇಕು ಕೈ ಹೀಗಿರ್ಬೇಕು ಅಂತ ಪಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಯಾತ್ರೆಗಳು ನಡೀತಾ ಇರುತ್ತೆ. ನಮ್ಮ ಮನೆಯಿಂದ ಪಕ್ಕ ಮನೆ ಹೋಗ್ಬೇಕಾದ್ರೆ ಮುಂದೆ ಬರಲ್ಲ ಅಂತ ಅದು ಯಾತ್ರೆ ಮಾಡಲಿಕ್ಕೆಲ್ಲ ಆಗುತ್ತೆ. ಅದು ಸ್ವಾಮಿ ಸಂಕಲ್ಪ ಮಾಡಿ ಮಾಡಿಸ್ತಾ ಬರ್ತಾನೆ. ಕೆಲವರಿಗೆ ಅನ್ನದಾನ ಕೈಯಲ್ಲಿ ಯಾವಾಗಲೂ ಮನೆ ಬಂದವರಿಗೆ ಹೆಣ್ಮಕ್ಳು ಇರ್ತಾರೆ, ಕೆಲವರು ಸದಾ ಬಂದವರಿಗೆಲ್ಲ ಅನ್ನ ಮಾಡಿ ಹಾಕುವುದೇ, ಆ ಕೈಯೆಲ್ಲ ಅದರಲ್ಲೇ ಸೌದು 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 ಅಡಿಗೆ ಮನೆಯಲ್ಲೇ ಇರ್ತಾರೆ. ಅಪ್ಪ ಹಾಗಂತ ಏನಪ್ಪ ಈ ಹೆಣ್ಮಕ್ಕೆಲ್ಲ ಅಡಿಗೆ ಮನೆ ಸಿಕ್ತು ಅಂತ ಇರಲ್ಲ ಅವರಿಗೆ. ಅವರಿಗೆ ಆ ಅಡಿಗೆ ನಾಡೆ ಹಾಕುವುದರಲ್ಲಿ ಬರುವ ಆನಂದ ಎಲ್ಲೂ ಸಿಗಲ್ಲ, ಅಷ್ಟು ಸಂತೋಷ ಪಡ್ತಾ ಇರ್ತಾರೆ. ಬ್ರಾಹ್ಮಣರಿಗೆ ಅಡಿಗೆ ಮಾಡಿ ಹಾಕುವುದು ಹಾಗೆ ಪಡ್ಕೊಂಡು ಬಂದಿರ್ತಾರೆ ಗರ್ಭದಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಗರ್ಭಸ್ಥಾನ ಜೀವನ ಉತ್ತಮತ್ವೇ, ಅವರು ಉತ್ತಮರಾದರೆ ಭಗವಾನ್ ಸ್ವ ಇಚ್ಛೆಯ ತದಿಚ್ಛಾಧಿಕಾದ್ಯ ತನ್ನ ಇಚ್ಛೆಯಿಂದ ಜೀವನದಲ್ಲಿ ಇಚ್ಛೆಯನ್ನು ಹುಟ್ಟಿಸಿ ತನ್ನ ನಿಮಿತ್ತೀಕೃತ್ಯ ಅವಯವ ಜಾತ ನಿರ್ಮಿಸಿ ಅದನ್ನು ನಿಮಿತ್ತವಾಗಿಟ್ಟುಕೊಂಡು ಅವಯವಗಳನ್ನು ತಯಾರು ಮಾಡುತ್ತಾನೆ. ಇನ್ನು ಹೇಳ್ತಾ ಇದ್ದಾರೆ, ಆ ಘನೀಭೂತವಾದಂತ ಗಟ್ಟಿಯಾದ ಪಿಂಡದಲ್ಲಿ ಒಳಗೆ ಚೂರು ಪ್ರದೇಶ ಇರುತ್ತೆ. ಆ ಪ್ರದೇಶದಲ್ಲಿ ಸಂಕರ್ಷಣ ಸಂಕಲ್ಪ ಮಾಡುತ್ತಾನಂತೆ. ಅಹಂ ವಿಶೇಷತೆ ವಿಶೇಷತಃ ಇದರಲ್ಲಿ ಪರಿಣಾಮ ತರಬೇಕು ಅಂತ ಸಂಕಲ್ಪ ಮಾಡಿದ ಕೂಡಲೇ ತದಾನೀ ಓಜಸ್ಸತ್ವಾತ್ಮಕ ಅಂದರೆ ಬಲ ಜ್ಞಾನಗಳಿಂದ ಕೊಡತಕ್ಕಂತಹ ಸಹಬಲಾತ್ಮಕ ಅಂದರೆ ಶಕ್ತಿ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಎಲ್ಲದರಿಂದ ಕೂಡಿದ ಮುಖ್ಯವಾಯು ಪ್ರಾಣದೇವರು ಬರ್ತಾ ಇದ್ದಾರೆ. ಆ ಚಿಕ್ಕ ಪಿಂಡದಲ್ಲಿ ಪ್ರಾಣದೇವರು ಬರ್ತಾರೆ. ಇನ್ನ ಮತ್ತು ಭಗವಂತ ಸಂಕಲ್ಪ ಮಾಡಿದ ಕೂಡಲೇ ಆ ವಾಯುದೇವರು ಪ್ರಾಣ ಅಪಾನ ಜ್ಞಾನ ಉದಾನ ಸಮಾನರಾಗಿ ಬರ್ತಾ ಇದ್ದಾರೆ. ಎಲ್ಲಿಂದ ಯಾರ್ಯಾರಿಂದ ಬರ್ತಾರೆ ನೆನಪಿದೆಯ? ಬ್ರಹ್ಮಯಜ್ಞ ಪ್ರಕರಣ ಹೌದಾ? ಬ್ರಹ್ಮಯಜ್ಞ ಪ್ರಕರಣದಲ್ಲಿ ಯಾರಿಂದ ಯಾರ್ಯಾರು ಎಲ್ಲಿಂದ ಯಾರು ಬರ್ತಾರೆ ಅಂದರೆ ಧ್ಯಾನದಿಂದ ಅಪಾನ, ಅಪಾನದಿಂದ ಪ್ರಾಣ, ಅಲ್ಲಿ ಉದಾನ ಸಮಾನರು ಅಲ್ಲಿಂದ ಬರ್ತಾರೆ. ಹೌದಾ? ಮತ್ತು ಲಯಾಭೂತಾನಕ್ಕೆ ಪ್ರಾಣ ಅಪಾನನಲ್ಲಿ, ಅಪಾನ ಯಾನನಲ್ಲಿ, ಉದಾನ ಸಮಾನರು ಯಾನರಲ್ಲಿ ಸೇರಿ ಪಂಚರು ಮೂಲ ಪ್ರಾಣದಲ್ಲಿ ಸೇರಿಸ್ತಾರೆ. ಅದು ಇಲ್ಲಿ ನಡೀತಾ ಇದೆ. ಹಾಗೆ ಪ್ರಾಣದೇವರ ಒಳಗಿರತಕ್ಕಂಥ ಭಗವಂತ ಹೇಳ್ತಿದ್ದಾರೆ, ನೀನು ಚೂರು ವೇಗವಾಗಿ ತಿರುಗಾಡಬೇಕು ಅಂತ ವಾಯುದೇವರಿಗೆ ಹೇಳಿದರೆ ಇತಸ್ತಃ ವಿಸರ್ಪಣ ವೇಗಾತಿಶಯೇನ ಒಳಗೆ ಗಾಳಿ ವಾಯುದೇವರು ಚೂರು ಬೇಗ ಹೊರಟ್ರೆ ಏನಾಗುತ್ತೆ ವೇಗವಾಗಿ ಹೊರಟದಕ್ಕೆ ಆ ಪಿಂಡ ಈಗ ಮುದ್ದೆ ಇಟ್ಟು ಚೂರು ತೂತು ಮಾಡಿ ಅದರೊಳಗಿಂದ ಗಟ್ಟಿಯಾಗಿ ಗಾಳಿ ಕಂಪ್ರೆಷನ್ ಇರುತ್ತಲ್ಲ ಅದನ್ನಿಟ್ಟು ಹೊಡೆದ್ರೆ ಆಚೆ ಈ ಗುಗುಡುತ್ತಲೇ ಬರುತ್ತೆ ಗಾಳಿಯ ಕೂರಿಸುತ್ತೆ. ಹೌದಾ? ಆ ಥರ ಆ ಪಿಂಡದ ಮೇಲೆ ಚೂರು ಗುಂಡಕ್ಕೆ ಬರುತ್ತೆ. ಅದು ಹೇಗಿದೆ ನಾರಿಕೇಲ ಫಲೋಪರಿ ವಿನ್ಯಸ್ತ ಜಂಬೀರ ಫಲವದು. ತೆಂಗಿನಕಾಯಿ ಮೇಲೆ ನೇರೇಡ ಹಣ್ಣಿಟ್ಟರೆ ಹೇಗಿರುತ್ತೋ ಹಾಗಿರುತ್ತಂತೆ. ಮೊದಲು ಅದರಲ್ಲಿ ಮತ್ತೂಕ ಏನಿಲ್ಲ, ಬರೇ ಆ ಶಿರಸ್ಸು ಅಂತ ಬರ್ತಾ ಇದೆ. ಶಿರೋಭಿಧೇಯಂ ಅವಯವ ಅವಯವ ವಿಶೇಷವಾಗಿ ಮಾಸೇನ ಜಾಯತೆ ತಿಂಗಳಿಗೆ ಈ ಚಿತ್ತ ತಲೆ ಎಂಬುದು ತಯಾರು. ಇಚ್ಛೆ ಬಂದಾಗ ಕೈಗಳು ಬರ್ತಾ ಇವೆ. ಶ್ರೀಹರಿಯ ಪ್ರದಕ್ಷಿಣಾದಿಗಳು ಯಾತ್ರಾದಿಗಳು ಮಾಡಬೇಕು ಅಂದಾಗ ವಿಶೇಷವಾಗಿ ಪಾದವೆಂಬ ಇಂದ್ರಿಯ ನಂತರ ಚಿಷ್ಣ ಉಪಸ್ಥ ಮಲಾಡಿಯರ ವಿಸರ್ಜನೆ ಮಾಡಬೇಕು ಅಂದರೆ ಅಲ್ಲಿಗೆ ಗುಲ ಎಂಬುದು ಅಲ್ಲಿ ಪಾಯು ಎಂಬ ಇಂದ್ರಿಯ ನಾಭಿ ಮತ್ತು ಬರ್ತಾ ಇದೆ. ನಾಭಿ ಬಂದದ್ದು ಹೇಗೆ ಅಂದರೆ ಪರಕಾಯ ಪ್ರವೇಶ ಇಚ್ಛಾಯ, ಇನ್ನೊಬ್ಬರ ಕಾಯ ಪ್ರವೇಶ ಮಾಡಬೇಕಾದ್ರೆ ನಾಭಿ ಮೂಲಕ ಪ್ರವೇಶ ಮಾಡಬೇಕಂತೆ. ಅಷ್ಟೇ ಅಲ್ಲ, ನಾಭಿ ಆ ನಾಳ ಇರುತ್ತಲ್ಲ ಮಗುವಿಗೆ, ತಾಯಿ ಉಂಡ ಅನ್ನ ಅಲ್ಲಿಂದೇ ಕನೆಕ್ಷನ್. ಹೇಳಿ ಏನು ಕೈಲಾಗಲ್ಲ ಅಂತ ಡಾಕ್ಟರ್ ಪೈಪ್ ಸಣ್ಣ ಹಾಕ್ತಾರೋ ಆ ಥರ ದೇವರು ಅಲ್ಲಿಂದೇ ಕನೆಕ್ಷನ್ ಕೊಟ್ಟಿರ್ತಾರೆ. ತದನಂತರ ಇವೆಲ್ಲ ವಿಶೇಷವಾಗಿ ಎರಡನೇ ತಿಂಗಳಿಗೆ ಏರ್ಪಡುತ್ತೆ. ಮೂರನೇ ತಿಂಗಳಿಗೆ ದೇವರ ಇಚ್ಛೆಯಿಂದ ನಖ ರೋಮ ಚರ್ಮಗಳು ಲಿಂಗ ಛಿದ್ರವೂ ಆಗುತ್ತೆ. ನಾಲ್ಕನೇ ತಿಂಗಳಲ್ಲಿ ದೇವರ ಇಚ್ಛೆಯಿಂದ ತ್ವಕು ಚರ್ಮ ಮಾಂಸ ರುದಿರ ಮೇಧಸ್ಸು ಮಜ್ಜ ಅಸ್ಥಿ ಅಂತ ಏಳು ಧಾತುಗಳು ಬರ್ತಾ ಇವೆ. ನಮ್ಮಲ್ಲಿ ಎಷ್ಟು ತಿರುಗುಗಳು ಅಂದರೆ ಷಷ್ಟ್ಯುತ್ತರ ಶತತ್ರಯ ಸಂಖ್ಯಾತಾನಿ 360 ಅಸ್ಥಿಗಳು 360 ಮಜ್ಜಗಳು ಒಳಗಿವೆ ಹೇಳ್ತಾ ಇದ್ದಾರೆ. ಇನ್ನು ಐದನೇ ತಿಂಗಳಲ್ಲಿ ವಾಯುದೇವರು ಏನು ಮಾಡುತ್ತಾರೆ, ದೇವರು ಕೇಳ್ತಾರೆ ನಾನು ಇರಲಿಕ್ಕೆ ಜಾಗ ಮಾಡಿ, ಅದಕ್ಕೆ ಹೃದಯಕ್ಕೆ ಬಂದು ಸರಿಯಾಗಿ ಗರ 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 ತಿರುಗಿಸಿದರೆ ತಿರುಗಿದರೆ ಏನಾಗುತ್ತೆ, ಅದಕ್ಕೆ ಅಚ್ಚು ದೊಡ್ಡ ಖಾಲಿ ಬಂತು ಹೇಳ್ತಾ ಇದ್ದಾರೆ. ದಿರುಪೋ ಮಾರುಪೋ ಬಹುವ ಭಗವಂತ ಹೇಳಿದ ಎರಡು ರೂಪ ಆಗು ಅಂದರೆ ಒಂದು ಪ್ರಾಣ ಅಪಾನ ಅಂತ ಬಂತು. ಅದರಲ್ಲೇನಾಗುತ್ತೆ ಪ್ರಾಣ ಮೇಲಿಂದ ಹೊರಟು ಹೊರಗೆ ಹೋಗಬೇಕು ಅಂತ ಪ್ರಯತ್ನ ಮಾಡಿದಾಗ ಎರಡು ರಂಧ್ರಗಳು ಬಿದ್ದವು. ಮೂಗು ವಾಯುದೇವರು ಹೊರಬರಲಿಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲಿ ಮೂಗು ಬರ್ತಾ ಇದೆ. ನಂತರ ವಿಶೇಷವಾಗಿ ಅನ್ನಾದಿಗಳು ತಗೋಬೇಕು ಅಂದರೆ ರಸನೇಂದ್ರಿಯ ಬರ್ತಾ ಇದೆ, ತಾಲೂರಿನಿಂದ ಕೂಡಿಕೊಂಡದ್ದು. ನಂತರ ಮಾತಾಡಬೇಕು ಅಂದಾಗ ಮುಖ ಬರ್ತಾ ಇದೆ. ವಿಶೇಷವಾಗಿ ನಾಸಿಕಾದಿಗಳು ಬರ್ತಾ ಇದೆ. ಆ ಗಂಧ ಘ್ರಾಣ ಮಾಡಬೇಕು ಅಂದರೆ ಆ ಘ್ರಾಣ ಇಂದ್ರಿಯ ಬರ್ತಾ ಇದೆ ಅಲ್ಲಿ. ನಂತರ ಮುಂದೆ ಹೇಳ್ತಾ ಇದ್ದಾರೆ ನಾನು ಹೇಗಿದ್ದೀನ ನೋಡ್ಕೋಬೇಕು ಅಂತ ಇಚ್ಛಾ ಬಂದಂತ ಕೀದೃಶೋಹಂ ಇದು ಆತ್ಮನಃ ವಿದೃಕ್ಷಾಯ ನನ್ನನ್ನು ನೋಡ್ಕೋಬೇಕು ಅಂತ ಕಣ್ಣು ಬರ್ತಂತೆ ಅಲ್ಲ ಜ್ಞಾನಿಗಳಿಗೆ ದೇವರನ್ನ ದೇವರ ಮೂರ್ತಿಯನ್ನ ಸದಾ ನೋಡಬೇಕೆಂಬ ಇಚ್ಛಾ ಬಂದಾಗ ಅವ್ರಿಗೆ ಕಂಡು ಬರುತ್ತೆ. ಅವ್ರ ಕಣ್ಣು ಯಾವಾಗಲೂ ದೇವರನ್ನೇ ನೋಡ್ತಾ ಇರುತ್ತೆ. ಅಂದ್ರೆ ದೇವರಂತ ದೇವರ ಮುಂದೆ ಕೂತಿರಲ್ಲ, ನೋಡಿದ ಕಡೆಯೆಲ್ಲ ದೇವರು ಕಾಣ್ತಾ ಇರ್ತಾರೆ ಅವ್ರ ಕಣ್ಣಿಗೆ. ನಮಗೆ ಹಾಗಲ್ಲ, ಈ ಕಣ್ಣಿಂದ ದೇವರ ಬಿಟ್ಟು ಎಲ್ಲ ಕಾಣಬೇಕು ಅಂತ ನಮಗಿರುತ್ತೆ. ಅದಕ್ಕೆ ದೇವರ ಬಿಟ್ಟು ಎಲ್ಲ ನೋಡ್ತಾ ಇರ್ತೀವಿ, ಯಾವಾಗ ಹೊರಗಿದ್ದಾಗಲ್ಲ ದೇವರ ಮುಂದೆ ಕೂತಿದ್ರು ಕೂಡ ದೇವರ ಬಿಟ್ಟು ಬೇರೆ ನೋಡ್ತಾ ಇರ್ತೀವಿ. ಹೌದಾ ಅಲ್ಲ? ನೀವೇ ಹೇಳಿ, ತಿರುಪತಿಗೆ ಹೋಗ್ತೀರಾ? ಆ ಕ್ಯೂಲ್ಲಿ ಹೋಗಿ ಹೋಗಿ ಒಂದು ನಿಮಿಷದಿಂದ ಪರವಾಗಿಲ್ಲ, ಡೈರೆಕ್ಟ್ ಆಗಿ ಒಂದು ಗಂಟೆ ಕೂಡಿಸಿದ್ರೆ ದೇವರ ಮುಂದೆ ಆ ಗಂಟೆ ದೇವರನ್ನೇ ನೋಡ್ತೀರಾ? ಇಲ್ಲ, ಆ ಗೋಡೆ ಅಲ್ಲಿ ಆಗಿದ ಪ್ರಭಾವಳಿ ಆಚಾರು ಗಂಟೆ ಇದೇ ನೋಡ್ತಾ ಇರ್ತಾರೆ. ದೇವರನ್ನ ಒಂದು ಗಂಟೆ ನೋಡ್ತೀರಾ? ಬರುವ ಖಾಲಿ ಇಲ್ಲ. ಅದಕ್ಕೆ ಆ ಕ್ಯೂಲಿ ಬಂದ್ರೇನೆ ವಾಸಿ, ಸ್ವಲ್ಪ ನೋಡಬೇಕು ಅಂತ ಅಂಬಲಾದ ಇರುತ್ತೆ. ಇಲ್ಲಿ ಬಂದು ಕೂತ್ರೆ ಒಂದೂವರೆ ಗಂಟೆ ಅಭಿಷೇಕ ನೋಡಿಸ್ತಾರೆ ಅಲ್ವಾ? ಒಂದೂವರೆ ಗಂಟೆ ದೇವರ ಮೇಲೆ ಇರುತ್ತೆ ಮನಸ್ಸು, ಪ್ರಾಣಿ ಇರಲ್ಲ, ಅಥಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಸರಿ, ಎಲ್ಲ ರೀತಿಯಾಗಿರ್ತಕ್ಕಂಥ ಇಂದ್ರಿಯಗಳು ಬಂದು ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಧಾನವಾಗಿ ಯಾವುದು ಅಂದ್ರೆ ಹೇಳ್ತಾರೆ ಮನಸ್ಸು ಬರ್ತಾ ಇದೆ. ಸಂಕಲ್ಪ ವಿಕಲ್ಪ ಇಚ್ಛಾಯ, ಸಂಕಲ್ಪ ವಿಕಲ್ಪ ಮಾಡ್ಲ ಬೇಡ ಮಾಡ್ಲ ಬೇಡ ಇದಕ್ಕೆ ಮನಸ್ಸು ಬಂತು. ಆದ ಮೇಲೆ ಶ್ರುತಸ್ಯ ಅರ್ಥಸ್ಯ ನಿಶ್ಚಯ ಇಚ್ಛಾಯ, ಆ ಕೇಳಿದ ವಿಷಯ ನಿಶ್ಚಯ ಆಗಲಿಕ್ಕಾಗಿ ಬುದ್ಧಿ ಬರ್ತಾ ಇದೆ. ಇನ್ನು ಅಹಂಕಾರವೂ ಬರ್ತಾ ಇದೆ. ಅಹಂಕಾರದ ಕೆಲಸ ಹೇಳ್ತಾರೆ ಬಹಳ ಚೆನ್ನಾಗಿರುತ್ತೆ, ಅಸ್ವರೂಪೇ ಸ್ವರೂಪ ಮತಿ ಇಚ್ಛಾಯ, ಅಂದರೆ ಯಾವುದು ಹೇಗಿದೆಯೋ ಆ ಯಾವುದು? ಅಹಂಕಾರ. ಮನಸ್ಸಿನಲ್ಲಿ ಚಿತ್ತ ಚೇತನ ಅಹಂಕಾರ ಅಂತ ಬಂದಲ್ಲ, ಆ ಅಹಂಕಾರದ ಕೆಲಸ ಏನು ಅಂದ್ರೆ ಯಾವುದು ಅಲ್ಲವೋ ಅದರಲ್ಲಿ ಹಾಗೆ ನಮ್ಮ ಪತಿ ಹುಟ್ಟಿಸುತ್ತೆ ಅಹಂಕಾರ. ಇನ್ನೂ ತುಂಬಾ ಕೆಲಸಗಳಿವೆ, ಅದು ಮಾತ್ರ ಅಲ್ಲ, ಇದು ಪ್ರಧಾನವಾದ. ಅಸ್ವರೂಪೇ ಸ್ವರೂಪ ಮತಿ ಇಚ್ಛಾಯಾಮ ಅಹಂಕಾರ. ನಂತರ ಸ್ಮರಣ ಇಚ್ಛಾಯ, ಸದಾ ನೆನಪು ಬೇಕಾ, ನೆನಪಿನ ಶಕ್ತಿ ಚಿತ್ತದು. ಬ್ರಹ್ಮದೇವರ ಅಭಿಮಾನಿಗಳು ಹೃದಯ ಪ್ರಧಾನವಾಗಿ ಚಿತ್ತ ಚೇತನ ವಾಣಿಗಳು ಇಲಗೇಂದ್ರ ಪಣಿಪರುಳು ಅಂತ ಹೇಳ್ತಾರೆ. ಚಿತ್ತ ವಿಶೇಷವಾಗಿ ಆ ಬ್ರಹ್ಮದೇವರ ಅಭಿಮಾನದಿಂದ ಕೊಡಿರ್ತಕ್ಕಂಥದ್ದು. ಚೇತೋ ವ್ಯಾಪ್ತಿ ಇಚ್ಛಾಯಾಮ ಚೇತನ, ಇಡೀ ಶರೀರದಲ್ಲಿ ವ್ಯಾಪಿಸಬೇಕು ಅಂದುಕೊಳ್ಳೆ ಚೇತನ ಅನ್ನೋದು ಬರ್ತಾ ಇದೆ. ನಂತರ ಈ ಐದು ಮನೋಭಕ್ತಿಗಳು ಕೂಡ ಹೃದಯೇವ ಜಾಯಂತೆ, ಹೃದಯದಲ್ಲೇ ಬರ್ತಾ ಇವೆ ಅಂತ ತಿಳಿಸಿಕೊಳ್ತಾ ಇದ್ದಾರೆ. ನಂತರ ಅನ್ನಪಾನ ಇಚ್ಛಾಯಾಮ, ಅನ್ನ ತಿನ್ನಬೇಕು, ನೀರು ಕುಡಿಯಬೇಕು, ಈ ಮೊದಲಾದ ಇಚ್ಛೆಗಳು ಬಂದಾಗ ಉದರ ಕುಕ್ಷಿ ನಾಟ್ಯ ಜಾಯಂತೆ. ಉದರ ಕುಕ್ಷಿ ನಾಡಿಗಳು, ಎಡಹೊಟ್ಟೆ ಎಡಹೊಟ್ಟೆ ಬಲಹೊಟ್ಟೆ ಮಧ್ಯ, ಈ ಎರಡು ಕುಕ್ಷಿಗಳು, ದಕ್ಷಿಣ ವಾಮ ಕುಕ್ಷಿ, ದಕ್ಷಿಣ ಕುಕ್ಷಿ ವಾಮ ಕುಕ್ಷಿ, ಮಧ್ಯದ್ದು ಉದರ ಅಂತ ಹೇಳ್ತಾರೆ. ತದನಂತರ ನಾಡಿಗಳು ಬರುತ್ತೆ, ಶರೀರದಲ್ಲಿ ನಾಡಿಗಳನ್ನ ತಯಾರು ಮಾಡ್ತಾನೆ ಭಗವಂತ. ಹೇಗೆ ಇವೆ ಅಂದ್ರೆ ಸುಷುಮ್ನ ಮೂಲಾಧಾರಮಾರಭ್ಯ ಪ್ರಧಾನ ನಾಡಿ ಸುಷುಮ್ನ ನಾಡಿ ಶಿರಸಿ ಬ್ರಹ್ಮರಂಧ್ರ ಪರ್ಯಂತ ಮುರುಸ್ಮಿತ, ಬ್ರಹ್ಮರಂಧ ಪರ್ಯಂತ ಮೂಲಾಧಾರದಿಂದ ನಾಡಿ ಒಂದು ಬರ್ತಾ ಇದೆ, ಸುಷುಮ್ನ ಅಂತ ಕರೀತಾ ಇದ್ದಾರೆ. ಅಲ್ಲಿಂದ ನಾಲ್ಕು ಭಾಗ ಆಯಿತು, ಚೂರು ಮೇಲಕ್ಕೆ ಬಂದು ಯಾವ್ಯಾವುದು? ವೈದಿಕ ಎಲ್ಲೆಲ್ಲಿ ಯಾವ್ಯಾವುದು? ಸುಷುಮ್ನ ನಾಡಿ ಕೆಳಗಿದ್ದರೆ ಅದರ ಹಿಂಭಾಗಕ್ಕೆ ವಜ್ರಿಕ, ಎಡಭಾಗಕ್ಕೆ ಆರ್ಯ, ಮುಂಭಾಗಕ್ಕೆ ಬಂತಲ್ಲಪ್ಪ ಎಲ್ಲ ಹೇಳ್ತಾ ಇದ್ದೀರಾ ಸರಿ. ಅಲ್ಲಿಂದ ಆ ಮೇಲಕ್ಕೆ ಬಂದರೆ ಒಂದೊಂದು ಒಂದೊಂದು ಸುತ್ತು ನಾಲ್ಕಿರೋದು 25 ಕವರ್ ಆಯಿತು. ಆ 25ರಲ್ಲಿ ಮಧ್ಯ ಒಂದು ಸುತ್ತು 24, ಆ ಥರ 25 25ರ ನಾಲ್ಕು ಗುಂಪುಗಳಲ್ಲಿ ಮಧ್ಯೆ ಒಂದೊಂದು ಪ್ರಧಾನವಾಗಿ ಬಂತು. ಅವುಗಳ ಹೆಸರು ಬದ್ರಿಕಾಯಲ್ಲಿ ತಿಂಗಳ ಹೌದಾ, ಗಿಡ ತಿಂಗಳ ಒಟ್ಟಾರೆ ನೋಡಿ ಕಳಸಲ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಗಿಡ ತಿಂಗಳ ಅಂತಾರೆ ಏನೇನು ಓದಿದಾಗ ನೀ ಎಲ್ಲೆಲ್ಲಿ ಏನಿದೆ ಅಂದ್ರೆ ನೀಟ ಸ್ಟ್ರಕ್ಚರ್ ಕೊಡ್ತಾ ಇದ್ದಾರೆ. ಆ 100 ನಾಡಿಗಳು ಮಧ್ಯದಲ್ಲಿ ಬಂದು ಆ 100 ನಾಡಿಗಳಿಂದ ಮತ್ತೂ ನಾಡಿಗಳು ಹುಟ್ಟಿದವು. ಎಷ್ಟು? 1000. 1000ರಿಂದ 72,000 ಎಲ್ಲ ಹೋಗ್ತಾ ಇವೆ. ಇಷ್ಟು ನಾಡಿಗಳು ನಮ್ಮಲ್ಲಿ ಬಂತು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಏವಂ ಸಂಭೋಯ, ಎಷ್ಟು? 72,000 ನಾಡಿಗಳು ಅಂತ ಹೇಳಿದರೆ ಅಂಥ ನಾಡಿಗಳೆಲ್ಲ ಕೂಡ ಎಷ್ಟಿರುತ್ತೆ? 72,000 ನಾಡಿಗಳಿಂದ ಹುಟ್ಟಿದ ಅಸಂಖ್ಯಾತ ನಾಡಿಗಳು ಇನ್ನೂ ಕೂತಿವೆ. ಎಲ್ಲ ನಾಡಿಗಳು ಎಷ್ಟಿರುತ್ತೆ ಅಂದ್ರೆ ಇಡೀ ಭೂಮಂಡಲಕ್ಕೆ 3 ಸುತ್ತ ಹಾಕಬಹುದು, ಅಷ್ಟು ದೊಡ್ಡದಿದೆ ನಾಡಿಗಳ ಇತ್ತೆಲ್ಲ ಅಂತ ಹೇಳಿಕೊಂಡು ಎಲ್ಲ ಅವಯವಗಳು ಚೆನ್ನಾಗಿ ತಯಾರಾಯಿತು. 6ನೇ ತಿಂಗಳಲ್ಲಿ ಭಗವಂತ ಮಾತೃ ಅವಾಧಾಯ, ಆ ಕೂಸು ಒಳಗಿಂದು ಕೈ ಕಾಲು ಕದಲಿಸ್ತಾ ಇದ್ರೆ ತಾಯಿಗೆ ನೋವು ವಿಪರೀತ ಬಂದ್ಬಿಡುತ್ತೆ ಬಳಿಕ ಬಂದಾಗ. ಅದಕ್ಕೆ ತಾಯಿಗೆ ದುಃಖ ಆಗಬಾರದು ಅಂತ ಜರಾಯುಣ ಬದ್ರಂಬತ್ವ ಒಂದು ಕೊರೆ ಕ್ಷವರಲ್ಲಿ ಹಾಕಿಬಿಡ್ತಾನೆ. ಹೇಗೆ? ನಿರುತ್ವಾಸಂಬತ್ವ, ಕಾಲನ್ನು ಮೇಲಕ್ಕೆ ಎಬ್ಬಿಸಿ, ನಾವು ಮೊಣಕಾಲ ಮೇಲೆ ಕೂತ್ರೆ ಹೇಗಿರುತ್ತೆ ಅಥವಾ ಮಲಕೊಂಡು ಮೊಣಕಾಲ ಮೇಲಕ್ಕೆ ಹತ್ತಿರ ಕರೆದ್ರೆ ಹೇಗಿರುತ್ತೆ ಹಾಗೆ ಮೊಣಕಾಲ ತಂದು ಕೈ ಮುಂದಕ್ಕೆ ಇಟ್ಟು ಕಟ್ಟಿ ಹಾಕ್ತಾನೆ ಬರ್ಬಗಳಿಂದ. ನಾವೆಲ್ಲ ಹಾಗೆ ಬಂದವರೇ ಮರ್ತೋಗಿದ್ವಿ ಆದ್ರಿಂದ ಯಾವುದು ನೆನಪಿಲ್ಲ. ಹೌದಾ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ನಾವು ಚಿಕ್ಕವರಿದ್ದಾಗ ಏನೋ ಗಲಾಟೆ ಮಾಡಿರ್ತೀವಿ, ನಾನು ನೆನಪಿರಲ್ಲ. ದೊಡ್ಡಾದ್ಮೇಲೆ ನಮ್ಮ ತಾಯಿಯವ್ರು ಹೇಳ್ತಾರೆ ಈಗ ಮಾಡಿದ್ದೆ ಅಂತ. ಹೌದಾ ಅಂತ ಹೇಳ್ತೀವಲ್ಲ ಆ ಥರ ಅವನು ಏನು ಕಟ್ಟಾಗಿದ್ದ ಬರುವಂತ ಇಲ್ಲಿ ಒಂದು ಗಂಟೆ ಕೂತ್ರೇ ಆಚೆ ಇಚ್ಛೆ ಪಡುತ್ತಾ ಇರ್ತೀವಿ. ಅಲ್ಲಿ ಅಷ್ಟು ತಿಂಗಳುಗಳ ಕಾಲ ಕಾಲು ಕಟ್ಟೆ ಹಾಕಿದ್ರೆ ನೋವಿರಲ್ಲ ಅಂತ ಬೇಕಾದಷ್ಟಿರುತ್ತೆ. ಹೇಳ್ಕೊಳ್ಳಿಕ್ಕೆ ಕೇಳೋಣ ಅಂತ ಇರೋಲ್ಲ, ಕಟ್ಟೆ ಹಾಕಿರ್ತಾನೆ. ಯಾಕೆ ಮಾಣಸನ ಬಂದೀಯ ತಿನ್ನು ಗುಣವೇನಲ್ಲ. ಅದರಲ್ಲಿ ಸಜ್ಜನರಿಗೆ ದುಃಖ ಬಂದಾಗ ದೇವರ ನೆನಪಾಗುತ್ತೆ, ದುರ್ಜನರಿಗೆ ಏನೂ ಇಲ್ಲ. ಹೀಗಾಗುತ್ತಾರೆ, ಹೀಗಾಯ್ತಲ್ಲ 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 ಅಂತ ಹೋಗ್ತಾರೆ. ನಂತರ
ಸೊನ್ನೆ ಇತ್ಯಾದಿ ಎಲ್ಲ ಪ್ರಾಣಿಗಳಲ್ಲೂ ಸೇಮ್ ಸಿಸ್ಟಮ್ ವಿಚಾರ
ಅಲ್ಲ ಅಲ್ಲಿ. ಅದು ಕೂಡ ಬೇರೆ ಬೇರೆ ರೀತಿಯಲ್ಲಿ ಆ ಪ್ರಾಣಿ ಜಂತುಗಳ ಆ ಶರೀರಗಳ ಶಕ್ತಿಯಲ್ಲಿ ಬೇರೆ ಇದೆ. ಕ್ರಮ ಹೀಗೇನೆ
ನಾಡಿಗಳ ಸಂಬಂಧ ಎಲ್ಲ ಇದೆ. ಏನೇನು ನಾಡಿಗಳು ಹೇಳಿದ್ರಲ್ಲ ಈಗ
ಅಲ್ಲ ಅಲ್ಲ, ಇದು ಮನುಷ್ಯ ಶರೀರದ ನಾಡಿಗಳು ಈ ಪ್ರಾಣಿಗಳಲ್ಲಿ ಇದೆ. ಆದರೆ ಅಲ್ಲಿರುವ ಸಿಸ್ಟಮ್ ಬೇರೆ, ಅಲ್ಲಿರುವ ಆ ಶರೀರಕ್ಕೆ ತಕ್ಕಂತಹ ವ್ಯವಸ್ಥೆ ಭಗವಂತನಲ್ಲಿ ಮಾಡಿರ್ತಾನೆ. ನಂತರ ಇಷ್ಟೆಲ್ಲ ವಿಶೇಷವಾಗಿ ಜೀವನನ್ನ ಅಲ್ಲಿ ಒಳಗಿಟ್ಟು ಆ ಆಪ್ಯಾಯಿನಿ ಎಂಬ ನಾಡಿ ತಾಯಿಯ ಕರಳಿನ ಕೊನೆ ಪ್ರಾಂತಕ್ಕೆ ಆ ಜೀವನ ನಾಡಿಗೆ ಸಂಬಂಧ ಮಾಡುತ್ತಾನೆ. ಆ ನಾಡಿಯಿಂದಲೇನೆ ಮಾತೃಭುಕ್ತ ಅನ್ನಪಾನಾದಿ ಸೂಕ್ಷ್ಮ ಭಾವೈ ಆಪ್ಯಾಯಿತ ದೇಹ. ಆ ತಾಯಿ ಉಂಡ ಅನ್ನದಲ್ಲಿ ಸೂಕ್ಷ್ಮ ಭಾಗಗಳಿಂದ ಇವನ ಶರೀರ ಬೆಳೀತಾ ಇರುತ್ತೆ, ತೃಪ್ತಿ ಬರ್ತಾ ಇರುತ್ತೆ. ಅವನಂಥವ ಅಲ್ಲೇ ಇರ್ತಾನೆ, ಎಷ್ಟರವರೆಗೆ ಆ ಪ್ರಸವ ಆಗೋ ಪರ್ಯಂತ ಇರ್ತಾರೆ. ನಂತರ ಏಳನೇ ತಿಂಗಳಲ್ಲಿ ಭಗವಂತ ನೋಡುತ್ತಾನಂತೆ, ಸುಂದರ ಕರಚರಣಾದಿ ಸರ್ವ ಅವಯವ ಸಂಯುತ. ಆ ಕುಸು ನೋಡಿ ಬಹಳ ಚೆನ್ನಾಗಿರುತ್ತೆ, ಚಿಕ್ಕ ಕುಸು, ಆ ಕೈ ಪುಟ್ಟ ಪುಟ್ಟ ಕೈ ಎಲ್ಲ ನೋಡಿದರೆ ಬಹಳ ಚೆನ್ನಾಗಿರುತ್ತೆ. ಆ ಅಂಥ ಶರೀರವನ್ನು ನೋಡಿ ಹೇಗಿದ್ದು ಅಂದರೆ 84 ಲಕ್ಷ ಯೋನಿಗಳು ಅಂತ ಗೊತ್ತು. ಯಾವ್ದಾದ್ರು ಗೊತ್ತ ಗೊತ್ತಿಲ್ಲ ಹೇಳ್ತಾರೆ. ಅಲ್ಲಿ ಎಂತ ಆಗ್ತದೆ, ಸರ್ವ ಅವಬೋಧ ಸಾಧನ, ಒಳ್ಳೆ ತಿಳುವಳಿಕೆ ಬರಲಿಕ್ಕೆ ಈ ಶರೀರವೇ ಬೇಕು, ಬೇರೆ ಶರೀರ ಬರಲ್ಲ. ಅಷ್ಟೇ ಅಲ್ಲ, ಸರ್ವ ಕಲಾಕುಶಲ, ಎಲ್ಲ ಕೆಲಸ ಮಾಡಲಿಕ್ಕೂ ಆಗುತ್ತೆ ಈ ಶರೀರದಿಂದ. ಸರ್ವ ವ್ಯವಹಾರ ಉಪಯುಕ್ತ, ವ್ಯವಹಾರಕ್ಕೆಲ್ಲ ಈ ಶರೀರವೇ ಕಾರಣ. ಇದೆಂಥ ಆಗ್ತು ಅಂದರೆ ತಾನು ನಿರ್ಮಾಣ ಮಾಡಿದ ಜಲ ಜೀವರಾಶಿಗಳು 9 ಲಕ್ಷ ಸಂಖ್ಯಾತ, 9 ಲಕ್ಷ ನೀರಿನಲ್ಲಿರುವ ಪ್ರಾಣಿಗಳ ಶರೀರಗಳ ಬ್ರ್ಯಾಂಡ್. ಒಂದೊಂದರಲ್ಲಿ ಎಷ್ಟಿರುತ್ತೋ ಮತ್ತು ಬೇರೆ ಒಂದೊಂದು ಬ್ರ್ಯಾಂಡಲ್ಲಿ ಎಷ್ಟು ಜೀವರಾಶಿಗಳು ಬರ್ತಾವೆ, ಆ ವೆರೈಟಿಗಳು ಅಷ್ಟು. ಇನ್ನ 20 ಲಕ್ಷ ಸಂಖ್ಯಾ ಸ್ಥಾವರ ಯೋನಿಗಳು, ಗಿಡಬಳ್ಳಿಗಳೆಲ್ಲ. ಇನ್ನು 60 ಲಕ್ಷ ಸಂಖ್ಯಾ, 11 ಲಕ್ಷ ಸಂಖ್ಯಾತವಾಗಿರತಕ್ಕಂಥ ಕ್ರಿಮಿಗಳ ಶರೀರಗಳಲ್ಲಿ. ನಂತರ 10 ಲಕ್ಷ ಸಂಖ್ಯಾತವಾದಂಥ ಪಕ್ಷಿ ಶರೀರಗಳು. ಇನ್ನು 30 ಲಕ್ಷ ಸಂಖ್ಯಾತವಾದಂಥ ಪಶು ಶರೀರಗಳು. ಇಷ್ಟೆಲ್ಲದಕ್ಕಿಂತ ನಿರವಧಿಕಾಂ ಅಧಿಕಂ ಮುದಂ ಅವಾಕ್ಯ, ಅದು ನೋಡಿ ಆನಂದ ಪಡ್ತಾ ಭಗವಂತ. ಒಳ್ಳೆ ಶರೀರ ಕೋಶಗಳಿಗೆ ಚೆನ್ನಾಗಿ ಸಾಧನ ಆಗಲಿ ಅಂತ ಸಂಕಲ್ಪ ಮಾಡಿ ಭಗವಂತ ಹೇಳ್ತಾರೆ, ಅಲ್ಲೇ ಇದ್ದುಕೊಂಡೆ ವೈಕುಂಠದಲ್ಲೇ ಇದ್ದುಕೊಂಡೆ ನಮ್ಮನ್ನು ಅಲ್ಲಿಂದಲ್ಲಿಗೆ ಮೋಕ್ಷ ಕಲಿಸಲಿಕ್ಕೆ ಸಾಮರ್ಥ್ಯ ಆದರೂ ಕೂಡ ನಮಗೆ ವಿಶೇಷ ಸಾಧನೆ ಆಗಬೇಕೆಂಬ ಒಳ್ಳೆ ಉದ್ದೇಶದಿಂದ ಭಗವಂತ ತಾನು ಈ ಶರೀರದಲ್ಲಿ ವಿಶೇಷವಾಗಿ ಪ್ರವೇಶ ಮಾಡಿದ ಅನೇಕ ರೂಪಗಳಿಂದ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಏನೇನು ವಿಶೇಷವಾದ ರೂಪಗಳಿಂದ ಇಲ್ಲಿ ಪ್ರವೇಶ ಮಾಡಿದ ಅಂತಲೇ ಹೇಳ್ತಾರೆ. ಕೆಲವು ರೂಪಗಳಿಂದ ಧಾರಣ ಮಾಡುತ್ತಾನೆ, ಕೆಲವು ರೂಪಗಳಿಂದ ಪೋಷಣೆ ಮಾಡುತ್ತಾನೆ, ಕೆಲವು ರೂಪಗಳಿಂದ ಚೇಷ್ಟ ಮಾಡುತ್ತಾನೆ, ಕೆಲವು ರೂಪಗಳಿಂದ ಕರಣ ಮಾಡುತ್ತಾನೆ, ಕೆಲವು ರೂಪಗಳಿಂದ ಬೋಧನ, ಕೆಲವರಿಂದ 1, ಕೆಲವರಿಂದ 2, ಕೆಲವರಿಂದ 5, ಹೀಗೆ ಕಾರ್ಯ ಮಾಡಲಿಕ್ಕಾಗಿ ಜೀವನ ಶರೀರದಲ್ಲಿ ಅಸಂಖ್ಯಾತವಾದ ರೂಪಗಳಿಂದ ಪ್ರವೇಶ ಮಾಡುತ್ತಾನೆ ಭಗವಂತ. ಆ ರೂಪಗಳ ಪ್ರವೇಶ ಹೇಗೆ ಅಂತ, ಅದು ಕೂಡ ಹೇಗೆ ಬ್ರಹ್ಮವಾಯುಗಳ ಸಹಿತವಾಗಿ ತಾನು ಪ್ರವೇಶ ಮಾಡುತ್ತಾನೆ. ಎಲ್ಲಿಂದ ಶಿರೋ ಬ್ರಹ್ಮರಂಧ್ರದಿಂದ ಒಡೆದುಕೊಂಡು ತಾನು ಒಳಗೆಲ್ಲ ಪ್ರವೇಶ ಮಾಡುತ್ತಾನೆ. ಆ ಭಗವತ್ ರೂಪಗಳು ಹೇಗೆ ಹೇಗೆ ಒಳಗಿವೆ ಎಂಬ ವಿಷಯವನ್ನ ನಾಳೆ ನೋಡೋಣ. ಶ್ರೀಕೃಷ್ಣ
ಇದುವರೆಗೆ ಇದಕ್ಕೆ ಬೇರೆ ರೂಪ, ಇನ್ಮೇಲೆ ಇದಕ್ಕೆ ಆದರೆ ಬೇರೆ. ಅಂದರೆ ಈ ಶಿಶುವಿಗೆ ಜನ್ಮಾಂತರ ಸ್ಮರಣೆ ಬರುತ್ತೆ ಯಾವಾಗ. ಆಗುತ್ತಲ್ಲಿ ಬರುತ್ತಲ್ಲ
ಆಗುತ್ತೆ.